ಕೂತಿರ್ತಾನೆ ಫಸ್ಟ್. ಅಂದ್ರೆ ತಮಾಷೆ ಅಂದ್ರೆ ಕಮರ್ಷಿಯಲ್ ಆಗಿರೋ ವಿಚಾರವೇ ಬಿಟ್ಟುಬಿಡಿ, ನಾ ಯೋಚನೆ ಮಾಡದೆ ಹೇಗೆ ಮಾಡಿದ್ರೆ ಹೇಗಾಗತ್ತೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ಈ ದೃಷ್ಟಿ ನಾವು ಅವರಿವ್ರ ಹತ್ರ ಅಲ್ಲ, ರಾಯರಂತವ್ರದ ಸೇವೆ ಹೋಗ್ಬೇಕಾದ್ರೆ ಪ್ಲಾನ್ ಮಾಡೋಗಿರ್ತೇವೆ, ಏನ್ ಕೊಡಬಹುದು ರಾಯರು ಯೋಚನೆ ಮಾಡ್ಕೊಂಡೆ ಹೊರಟಿರ್ತಾನೆ. ಮತ್ತೆ ಅದು ಸರಿಯಲ್ಲ, ಸುಮ್ಮನೆ ನಮಸ್ಕಾರ ಮಾಡೋ ಅಭ್ಯಾಸ ಮಾಡ್ಕೋಬಹುದಲ್ಲ, ಮಾಡೋದಿಲ್ಲ. ಸುಮ್ಮನೆ ಮಾಡಿದ ದಡ್ಡನ ಅಂತ ಕೇಳ್ತಾನೆ, ಆ ದಡ್ಡನ ಅಂದ್ರೆ ಸುಮ್ಮನೆ ಮಾಡಿದ ದಡ್ಡ ಅಂತ ಅರ್ಥ. ಫಲ ಕೇಳಿದ್ರೆ ಜಾಣ ಅಂತ ಸ್ಥಿತಿ ಬಂದೋಗಿ, ಫಲ ಕೇಳಿದ್ರೆ ಭಾರಿ ಜಾಣ, ಅದು ಸರಿಯಲ್ಲ. ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಒಂದೊಂದು ಕರ್ಮ ಫಲತ್ಯಾಗ ಅಸ್ಮಾತ್ ಮಾಡಬಹುದು ನಾವು, ಸಾಲದು. ಸರ್ವಕರ್ಮ ಫಲತ್ಯಾಗಂ, ಬೆಳಗ್ಗಿಂದ ಸಾಯಂಕಾಲದಲ್ಲಿ ಏನೇನು ಮಾಡ್ತೇವೆ ಅದು ಯಾವ ಕರ್ಮಕ್ಕೂ ಫಲವನ್ನು ಅಪೇಕ್ಷೆ ಪಡೋ ಪ್ರವೃತ್ತಿ ನಿಧಾನವಾಗಿ ಬಿಡ, ಒಂದೆರಡು ದಿವಸಕ್ಕೆ ಬರೋದಿಲ್ಲ. ಅದು ನಿಧಾನವಾಗಿ ಮಾಡ್ತಾ 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 ಹೋದ್ರೆ ಎಂದು ನಮಗೆ ಸಿದ್ಧಿಸುತ್ತಲ್ಲ, ಅವತ್ತು ವಿಶಿಷ್ಟವಾದಂತಹ ಮಟ್ಟಕ್ಕೆ ಮುಟ್ಟಿರ್ತೇವಾಗಲಿ ಅಂತ ಹೇಳ್ತಾರೆ. ಆ ಗುರಿಯನ್ನು ಸಾಧಿಸೋ ಹೊತ್ತಿಗೆ ನಮ್ಮ ಜೀವನದಲ್ಲಿ ಸಾರ್ಥಕ್ಯವೇ ಬಂದಿರುತ್ತೆ. ಮುಂದೆ ಪರಮಾತ್ಮ ಹೇಳ್ತಾನೆ, ಈ ನಾಲ್ಕು ಮಾತು ನೋಡಿದ್ವಲ್ಲ ನಾವು, ಇದಾಗದೆ ಹೋದ್ರೆ ಹಾಗೆ ಮಾಡು, ಅದಾಗದೆ ಹೋದ್ರೆ ಹೀಗೆ ಮಾಡು, ಇದಾಗದ್ರೆ ಮತ್ತೊಂದು ರೀತಿ ಮಾಡು, ಪರಮಾತ್ಮ ಕನ್ಸೆಷನ್ ಕೊಟ್ಟನಲ್ಲ. ಅದನ್ನಿಟ್ಕೊಂಡೆ ದಾಸರು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ನೋಡಿ ಸ್ಟೆಪ್ಗಳವೆಲ್ಲ, ನೀನು ನಿಂತ್ಕೊಂಡು ಹಾಡಕ್ ಬರೋದಿಲ್ಲ, ಕುಣ್ಕೊಂಡು ಹಾಡಕ್ ಬರೋದಿಲ್ವೋ, ನಿಂತ್ಕೊಂಡು ಹಾಡು ಅದು ಬರೋದಿಲ್ವಾ, ಕುತ್ಕೊಂಡು ಹಾಡು ಅದು ಬರೋದಿಲ್ಲ, ಮಲ್ಕೊಂಡಾದ್ರೆ ಹಾಡೇ ಬರೇ ಪಕ್ಷ, ಬರೀ ಮಲ್ಕೋತಾರೆ ಅದರಲ್ಲೇ ಯೋಚನೆ ಇಲ್ಲ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಈ ಮಾ ಸ್ಟೆಪ್ಸ್ ಅರ್ಥ ಮಾಡ್ಕೊಂಡು ಬಿಟ್ರೆ ಯಾರು ಜೀವನದಲ್ಲಿ ಕೊನೆಗೆ ಸ್ಥಿತಿ ಬಂದೇ ಬರುತ್ತೆ. ಮೊದಲು ಓಡುತ್ತಾರೆ ಅವ್ರು ಓಡಕ್ಕಾಗೋದಿಲ್ಲ, ನಡೀತಾರೆ ಅವ್ರು ನಡೀಲಕ್ಕೂ ಆಗೋದಿಲ್ಲ, ಅವ್ರು ಕೂಡ್ತಾರೆ ಮೇಲೆ ಕೂಡ್ಲಕ್ಕೂ ಆಗೋದಿಲ್ಲ, ಅವ್ರು ಮಲಗ್ತಾರೆ ಮಲಗಿದಾಗಲೂ ಒಂದು ಮೊದಲು ಮಲಗಲಿಕ್ಕಾಗೋದಿಲ್ಲ ಇಂಥ ಸ್ಥಿತಿ ಬರುತ್ತೆ. ಮಲಗಿದಾಗ ಕೈ ಚಾಚಲಿಕ್ಕೆ ಬರೋದಿಲ್ಲ ಆ ಸ್ಥಿತಿಗೆ ಬರುತ್ತೆ, ಬಾಯಿ ತೆಗಿಲಕ್ಕೆ ಬರೋದಿಲ್ಲ ಆ ಸ್ಥಿತಿಗೆ ಬರುತ್ತೆ. ಆದರೂ ಒಂದನ್ನು ಬಿಡಬೇಡ ನೀನೀಗ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ಈ ಮಾತು ಭಗವದ್ಗೀತೆಯಿಂದ ಹೇಗೆ ಪ್ರಚೋದಿತ ಅಂತ ಅರ್ಥ ಮಾಡಿಕೊಂಡ್ರೆ, ಈ ಕನ್ಸೆಷನ್ ಕೊಟ್ಟು ಪರಮಾತ್ಮನೇ ಕೊಟ್ಟ ಕನ್ಸೆಷನ್ ಇರುವನು, ಅನೇಕ ಹಂತಗಳಲ್ಲಿ ಸಾಧನೆ ಮಾಡಿ ಅಂತ ಹೇಳಿದ್ರು. ನಮಗೆಲ್ಲ ಸಂಶಯ ಬಂತು, ಇದರಲ್ಲಿ ಯಾವುದಕ್ಕಿಂತ ಯಾವುದು ಶ್ರೇಷ್ಠ ಅನ್ನೋದನ್ನು ಪರಮಾತ್ಮ ಅನಲೈಸ್ ಮಾಡ್ತಾ ಹೋಗ್ತಾರೆ. ಯಾವುದಕ್ಕಿಂತ ಯಾವುದು ಶ್ರೇಷ್ಠ, ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತುಗಳು. ಮೊದಲನೇದಾಗಿ ನಾವು ಯಾವ ರೀತಿ ಸಾಧನೆ ಮಾಡ್ತಾ ಹೋಗ್ತೇವೆ, ಯಾವುದರ ಫಲ ಏನಾಗ್ತಾ ಇದೆ ಎಂಬುದನ್ನು ಬಿಡಿಸಿ ಹೇಳ್ತಾ, ಜ್ಞಾನಾ ಧ್ಯಾನಂ ವಿಶಿಷ್ಯತೆ. ಮೊದಲನೇದಾಗಿ ನಮ್ಮ ಜ್ಞಾನ ಸಂಪಾದನೆ ಅತ್ಯಂತ ಮುಖ್ಯವಾದದ್ದು, ಜ್ಞಾನ ಸಂಪಾದನೆಯಿಂದ ಪ್ರಾರಂಭ ಮಾಡಬೇಕು. ಅದರಲ್ಲಿ ಬಂದು ಶ್ರೇಯೋಹಿ ಜ್ಞಾನ ಅಭ್ಯಾಸ, ಒಂದು ತಾರತಮ್ಯ. ಈಗ ಬರೀ ಅಭ್ಯಾಸ ಮಾಡ್ತೇವಲ್ಲ, ಅದಕ್ಕಿಂತ ಬೆಟರ್ ಯಾವುದು? ಶ್ರೇಯೋಹಿ ಜ್ಞಾನ ಅಭ್ಯಾಸ, ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು ಅಂತ ಅರ್ಥ. ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು. ಈ ಮಾತನ್ನು ಯಾಕೆ ಹೇಳ್ತಾನೆ ಗೊತ್ತೇನು? ಪರಮಾತ್ಮ ನಾಲ್ಕನ್ನು ಹೇಳ್ಬಿಟ್ಟಲ್ಲ, ಲೋಯಷ್ಟೇ ಹಾಕೊಂಡ್ಬಿಟ್ರೆ ಅವ್ರು ಏಕ್ದಮ್ ಸಿದ್ಧವಾಗಿ ಮೊದಲನೇ ಕೊನೆಗೆ ಇಟ್ಕೊಂಡ್ಬಿಡೋದು. ನಮಗೆ ಓದಕ್ಕೆ ಸಾಧ್ಯ ಇಲ್ಲ, ಅಭ್ಯಾಸ ಸಾಧ್ಯ ಇಲ್ಲ, ಕರ್ಮಾಚರಣೆ ಸಾಧ್ಯ ಇಲ್ಲ, ಫಲತ್ಯಾಗ ಟ್ರೈ ಮಾಡೋಣ, ಈ ರೀತಿ ಬರ್ಲಿಕ್ಕೆ ಹೋಗಬೇಡಿ. ನಾನು 35ಕ್ಕೆ ಟ್ರೈ ಮಾಡಕ್ ಹೋದ್ರೆ ಹಾಗೆ ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಪರಮಾತ್ಮ ತಾರತಮ್ಯ ಹೇಳ್ತಾ ಬರ್ತಾರೆ, ಸಾಧನೆಯಲ್ಲಿ ತಾರತಮ್ಯ ಇದೆ. ಇದು ಇಂಟ್ರೆಸ್ಟಿಂಗ್, ಇದು ಸಾಧನೆಯಲ್ಲಿ ತಾರತಮ್ಯ ಇದೆ. ಶ್ರೇಯೋಹಿ ಜ್ಞಾನ ಅಭ್ಯಾಸ, ಯಾವಾಗಲೂ ಮೆಕ್ಯಾನಿಕಲ್ ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು ಅಂತೇಳಿ. ಹುಡುಗ ಮೊದಲೇನು ಮಾಡ್ದ? ಅದನ್ನೇನು ಮಾಡ್ದ? ಕ್ಲಾಸ್ಗೆ ಬಂದಿದ್ದಿಲ್ಲ. ಏನ ಕೇಳಿದ? ನಾಳೆಯಿಂದ ಕ್ಲಾಸಿಗೆ ಬಾ ಫಸ್ಟ್ ಅಂತೇಳಿ. ಫಸ್ಟೇ ಕೇಳಿದ, ಅವೆಲ್ಲ ಕೇಳಕ್ ಹೋಗೋಣ, ಫಸ್ಟ್ ಕ್ಲಾಸಿಗೆ ಬಾ ಅಂತ ಹೇಳಿ ಬಂದ. ಸುಮ್ಮನೆ ಪರಾಭ್ಯಾಸ ಮಾಡ್ಕೊಳ್ಳೆ ಅಂತ ಹೇಳಿದ, ನಾಲ್ಕು ದಿವಸ ಅಟೆಂಡ್ ಮಾಡಿಬಿಟ್ಟ. ಆಮೇಲೆ ಏನ್ ಮಾಡ್ದ? ಸುಮ್ಮನೆ ಕೂತಿದ್ದ, ಫಸ್ಟೇ ಕೇಳಿದ ಅವನನ್ನ. ಆಮೇಲೆ ಏನ್ ಸರ್ ಸುಮ್ಮನೆ ಕೊಡು ಅಂತ ಹೇಳಿ ಫಸ್ಟೇ ಬೇರೆ ಕೇಳ್ತೀರ, ಏನ್ ಮಾಡ್ಬೇಕು ಅದಕ್ಕೀಗ? ಮೊದಲು ನೀವು ಬರ್ತಾನೆ ಇದ್ದಿಲ್ಲ, ಬರೋ ಅಭ್ಯಾಸ ಮಾಡ್ಕೊಂಡಿಲ್ಲ, ಈಗ ಪ್ರತ್ಯೇಕ ಉತ್ತರ ಕೊಡೋ ಅಭ್ಯಾಸ ಮಾಡ್ಕೊಂಡು ಹೇಳಿದ್ರೆ. ಶ್ರೇಯೋಹಿ ಜ್ಞಾನ ಅಭ್ಯಾಸ, ನೀನು ಬರದೇ ಹೋಗಿದ್ರಿಂದ ಬಾ ಅಂತ ಹೇಳಿದ್ವಿ, ಬಂದ್ಮೇಲೆ ಏನ್ ಮಾಡ್ಬೇಕೀಗ? ತಿಳ್ಕೊಳ್ಳೋಕೆ ಪ್ರಯತ್ನ ಪಡು ಅಂತ ಹೇಳಿದ್ದೆ. ಶ್ರೇಯೋಹಿ ಜ್ಞಾನ ಅಭ್ಯಾಸ, ಕೆಲವರು ಇರ್ತಾರೆ ಯಾವ್ದೋ ಪದಾರ್ಥ ನೋಡ್ತಾರೆ, ಅವ್ರಿಗೆ ಯಾವ ತರ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಅವ್ರಿಗೆ, ಇದು ಹೇಗೆ ಮಾಡಿದ್ರಿ ಕೇಳ್ತಾರೆ, ಅದು ಇಂಪಾರ್ಟೆಂಟ್. ಕೆಲವರು ತಗೊಂಡು ಹೋಗ್ಬಿಡ್ತಾರೆ ಫಸ್ಟ್, ಯಾವ್ದೋ ತಿಂಡಿ ಮಾಡಿರ್ತಾರ ತಿಂದು ಹೋಗ್ಬಿಡ್ತಾರೆ ಕೆಲವರು, ಕೆಲವ್ರು ಹಾಗಲ್ಲ, ಇದು ಹೇಗೆ ಮಾಡಿದ್ರಿ ಅಂತ ಫಸ್ಟ್ ಕೇಳ್ತಾನೆ. ಚೆನ್ನಾಗಿದ್ರೆ ಇಲ್ಲ, ಹೋದ್ರೆ ನಾವು ಮಾಡೋದಿಲ್ಲ ಬಿಡಿ, ಯೋಚನೆ ಇರೋದಿಲ್ಲ, ಚೆನ್ನಾಗಿದೆ ಹೇಗೆ ಮಾಡಿದ್ರಿ ಅಂತ ಕೇಳ್ತಾನೆ. ಇದಕ್ಕೇನೇನು ಮಿಕ್ಸ್ ಮಾಡಿದ್ರಿ ಕೇಳ್ತಾನೆ. ಓ ಈ ಸ್ಟೇಜಾ, ನಾವು ಮಾಡ್ತೇವೆ ಅಂತ. ಕ್ರಿಯೇಟಿವ್ ಮೈಂಡ್ ಅವ್ನು, ತಿಂದ್ರೆ ಸಾಧ್ಯ, ಇನ್ನೊಂದು ಮಾಡೋ ವ್ಯವಸ್ಥೆ ಮಾಡ್ಬೇಕು ನಾವು. ಅದಕ್ಕೆ ಆ ಥರ ಅಪ್ರೋಚ್ ಮಾಡ್ಬೇಕು. ಶ್ರೇಯೋಹಿ ಜ್ಞಾನಂ ಅಭ್ಯಾಸ, ಮೆಕ್ಯಾನಿಕಲ್ ಯಾವುದೇ ಒಂದು ಕೆಲಸ ನೋಡಿದಾಗ ಅದರಿಂದ ಎಷ್ಟು ಪರಿಶ್ರಮ ಇದೆ ಎಂಬುದನ್ನು ಯೋಚನೆ ಮಾಡಿ ಅಂತ ಹೇಳಿದ್ದೆ. ಶ್ರೇಯೋಹಿ ಒಬ್ಬ ಯಾರು ಎಂ ಎ ಮಾಡಿರ್ತಾನೆ, ದೊಡ್ಡದಾಗಿ ಬಂದಿರ್ತಾನೆ, ಕಷ್ಟ ಒಬ್ಬ ಎಷ್ಟು ವರ್ಷ ಓದಿ ಮಿನಿಮಮ್ ಓದಿರೋ ಲೆಕ್ಕ ಹಾಕಿದ್ರೆ ಫಸ್ಟ್ ನೀವೀಗ ಹುಡುಗ ಬಿ ಎಸ್ ಸಿ ಬಿ ಎ ಓದಿರಬೇಕು, ಬಿ ಎಸ್ ಸಿ ಓದಿರಬೇಕು, ಎಸ್ ಎಲ್ ಸಿ ಓದಿರಬೇಕು, ಹಿಂದಿನ ಕ್ಲಾಸ್ ಓದಿರಬೇಕು, ಅದಕ್ಕೆ ಕ್ಲಾಸ್ಗೆ ಹೋಗಿರಬೇಕು, ಅಟೆಂಡೆನ್ಸ್ ಬಂದಿರಬೇಕು, ಬರೆದಿರಬೇಕು, ಎಲ್ಲ ಅಂಡರ್ಸ್ಟ್ಯಾಂಡ್ ತಾನೆ ಈಗ ಆ ತರ. ಆದ್ದರಿಂದ ಶ್ರೇಯೋಹಿ ಜ್ಞಾನಮಭ್ಯಾಸ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಇದು ಬಹಳ ಇಂಪಾರ್ಟೆಂಟ್. ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು, ಆದರೆ ಜ್ಞಾನಕ್ಕಿಂತ ದೊಡ್ಡದೊಂದಿದೆ ಅಂತ ಹೇಳ್ತಾರೆ. ನಾವು ಆ ರೀತಿಯಾಗಪ್ಪ ಯೋಚನೆ ಮಾಡ್ತಾನೆ ಇಲ್ಲ. ಪಾಂಡಿತ್ಯ ಬಂತು, ಜ್ಞಾನ ಬಂತು, ಮುಂದೆ ನನ್ನ ಸಮಾನ ಯಾರು ಅಂತ ತಿಳ್ಕೊಂಡ್ಬಿಡ್ತಾರೆ ಮನುಷ್ಯ. ನನ್ನ ಸಮಾನ ಯಾರಿದ್ದಾರೆ, ಎಷ್ಟು ಹೇಗೆ ಬರುತ್ತೆ ನೋಡಿದ್ರೆ ನನಗೆ ಪ್ರಯೋಜನ ಇಲ್ಲ. ಆ ಪ್ರಯೋಜನ ಏನು ಗೊತ್ತಾ? ಮುಂದೆ ಈಗ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಎಲ್ಲಿಗೆ ಅಪ್ಲೈ ಆಗಬೇಕಲ್ಲ ಕೂಡ, ಧ್ಯಾನಕ್ಕೆ ಅಪ್ಲೈ ಆಗಬೇಕು. ಧ್ಯಾನಕ್ಕೆ ಅಪ್ಲೈ ಆಗದೆ ಹೋದರೆ ಜ್ಞಾನದಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಡ್ತಾರೆ. ಕಷ್ಟಪಟ್ಟು ಅಡಿಗೆ ಮಾಡ್ದ, ತಟ್ಟೆ ಆಯ್ತ, ಎಲ್ಲ ಆಯ್ತು, ಎಲ್ಲ ಆಯ್ತು, ಬಡಿಸಿಬಿಟ್ರು. ಈ ಕೂಡಲಕ್ಕೆ ಹೋದ, ಏ ಪ್ಲೀಸ್ ಎತ್ತಿ ಗೆಟ್ ಅಪ್ ಎದ್ಬಿಡಿ, ಸಾಕು, ಇಷ್ಟೇ ಇಷ್ಟೇ ರೀಚ್ ಆಗ್ಲಿಕ್ಕೆ ಕೇಳಿದ್ರೆ ಅಷ್ಟೇ ಅಂತ ಕೇಳಿದ್ರೆ ಇಷ್ಟು ಮಾಡಿದ್ದೆಲ್ಲ ಹಾಳಾಗೋಯ್ತು ರೀ. ಅದು ಉದ್ಯೋಗ ಯಾವಾಗೀಗ ಬಡಿಸಿದ್ದು ಸರಿನೇ, ಅಡಿಗೆ ಮಾಡಿದ್ದು ಸರಿನೇ, ಸಾಮಾನು ತಂದಿದ್ದು ಎಲ್ಲ ಸರಿನೇ, ಬಟ್ ಊಟ ಒಂದು ಮಾಡಿದ್ರೆ ಎಲ್ಲ ವೇಸ್ಟ್. ಅದಕ್ಕೆ ಅಷ್ಟು ಮಾಡಿದ್ದೆಲ್ಲ ಪೂರ್ತಿ ವೇಸ್ಟ್. ಅದು ಯಾವುದು ಧ್ಯಾನಕ್ಕೆ ಬರೋದಿಲ್ಲ ಅಂತ ಜ್ಞಾನ ಪ್ರಯೋಜನಕ್ಕೆ ಬರೋದಿಲ್ಲ. ಈ ಮುಂದೆ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ ಈ ಮಾತ್ರ. 13ರಲ್ಲಿ ಇನ್ನೂ ಹೆಚ್ಚಾಗಿ ಹೇಳ್ತಾರೆ, ಇಲ್ಲ ಅದಕ್ಕೆ ಪೀಠಿಕೆ ಇದ್ದಾಗಲೇ ಹೇಳ್ತೆ. ನಮ್ಗೀಗ ಅರ್ಥ ಆಗ್ತದೆ, ಏನನ್ನು ನಾವು ತಿಳ್ಕೊತೇವೆ ಅದನ್ನ ಧ್ಯಾನ ಮಾಡಕ್ ಪ್ರಯತ್ನ ಪಡೋದು. ಧ್ಯಾನ ಅಂದ್ರೆ ಏನು? ಅದನ್ನ ವಿಜುವಲೈಸ್ ಮಾಡಿಕೊಂಡ್ರೆ ಧ್ಯಾನ ಅದು. ಕೇಳಿದ್ದನ್ನ ಗಟ್ಟಿ ಮಾಡ್ಕೊಳ್ಳೋದು ಫಸ್ಟ್ ಶ್ರವಣ, ಕೇಳೋದು. ಕೇಳಿದ್ದನ್ನ ಏನ್ ಮಾಡಬೇಕು? ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕು. ಓ, ಇದು ಲಾಜಿಕಲ್ ಅಂತ ಕನ್ವಿನ್ಸ್ ಮಾಡ್ಕೋಬೇಕು. ಫಸ್ಟ್ ಶ್ರವಣ, ನೆಕ್ಸ್ಟ್ ಕನ್ವಿನ್ಸ್ ಆಗ್ಬೇಕಲ್ಲ, ಅದಕ್ಕೆ ಮನನ. ಮನನ ಆದ್ಮೇಲೆ ಅದು ಧ್ಯಾನ. ಅದರ ಗಮನ ಕೊಡಲಿಕ್ಕೆ ಶುರು ಮಾಡ್ತಾರೆ, ಕೇಂದ್ರೀಕರಿಸಿ ನೋಡ್ತಾ ಇರುತ್ತೆ. ಈ ಭಾವನೆ ಬರದೆ ಹೋದರೆ ಜ್ಞಾನಕ್ಕೆ ಬೆಲೆ ಇಲ್ಲ. ಅಭ್ಯಾಸಕ್ಕಿಂತ ಜ್ಞಾನ, ಜ್ಞಾನಕ್ಕಿಂತ ಧ್ಯಾನ. ಧ್ಯಾನಾತ್ ಕರ್ಮಫಲತ್ಯಾಗ. ಧ್ಯಾನಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಕರ್ಮಫಲತ್ಯಾಗ. ಯಾವನು ಧ್ಯಾನವನ್ನು ಮಾಡಿದ ಮೇಲೆ ಕರ್ಮಫಲತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಧ್ಯಾನ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಧ್ಯಾನ ಸರಿಯಾಗಿ ಮಾಡಿದ ಮೇಲೆ ಕರ್ಮಫಲತ್ಯಾಗ ಮಾಡಬುದ್ದಿ ಅವನಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆ ಶ್ಲೋಕ ಬಹಳ ಜಟಿಲವಾದ ಶ್ಲೋಕ, ನೋಡಲು ಬಹಳ ಸುಲಭವಾಗಿ ಕಾಣಿಸುತ್ತೆ, ಅದು ತುಂಬಾ ವಿಶೇಷಾರ್ಥವನ್ನು ಆಚಾರ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಧ್ಯಾನ ಕರ್ಮಫಲ ತ್ಯಾಗ, ತ್ಯಾಗ ಶಾಂತಿರ ಅನಂತರ. ಧ್ಯಾನಕ್ಕಿಂತ ದೊಡ್ಡದು ಕರ್ಮ, ಸರ್ವ ಕರ್ಮಫಲಗಳ ತ್ಯಾಗ ತುಂಬಾ ದೊಡ್ಡದು. ಆ ಕರ್ಮಫಲ ತ್ಯಾಗಕ್ಕಿಂತ ಯಾವ ದೊಡ್ಡದು ಅಂತ ಕೇಳಿದರೆ ತ್ಯಾಗ ಶಾಂತಿರ ಅನಂತರಂ. ಅನಂತರದ್ದು ಶಾಂತಿ, ಅದಕ್ಕಿಂತ ಮೇಲೆ ಒಂದಿಲ್ಲ, ಅದೇ ಫೈನಲ್ ಅಂತ ಹೇಳ್ಬಿಡ್ತಾರೆ. ತ್ಯಾಗಕ್ಕಿಂತ ಮಿಗಿಲಾದದ್ದು ಶಾಂತಿ. ಸೊ ಅಭ್ಯಾಸದಿಂದ ಶಾಂತಿಯವರೆಗೆ ಡಿಫರೆಂಟ್ ಸ್ಟೆಪ್ಸ್ ಇವೆಲ್ಲ ಕೂಡ. ಅಭ್ಯಾಸದಿಂದ ಶಾಂತಿಯವರೆಗೆ ಹೋಗಬೇಕು. ಮೊದಲನೇದಾಗಿ ಅಭ್ಯಾಸ ಮಾಡೋದು ಅಂದ್ರೆ ಏನು? ಮುಂದಿನ ಪ್ರಶ್ನೆ. ಅಭ್ಯಾಸ ಅಂದ್ರೆ ಏನು? ಹಿಂದೆ ಹೇಳಿದ್ದಾರೆ, ಅಭ್ಯಾಸ ಬರೀ ಅಭ್ಯಾಸ ಅಲ್ಲ, ಅಭ್ಯಾಸ ಯೋಗಕ್ಕಿಂತ ಅಂತ ಅರ್ಥ. ಅಭ್ಯಾಸಕ್ಕೆ ಅಭ್ಯಾಸ ಯೋಗ ಅಂತ ಹೇಳ್ತಾರೆ. ಅಭ್ಯಾಸ ಯೋಗಕ್ಕಿಂತ ಜ್ಞಾನ ದೊಡ್ಡದು. ಯಾತಕ್ಕೆ ಅಂದ್ರೆ ಅಭ್ಯಾಸ ಮಾಡೋ ಪರ್ಪಸ್ ಏನು? ಜ್ಞಾನ ಬರಲಿ ಅಂತ ತಾನೆ. ಆದ್ರಿಂದ ಅಭ್ಯಾಸಕ್ಕಿಂತ ದೊಡ್ಡದು ಜ್ಞಾನ. ಅಭ್ಯಾಸ ಬೇಕು, ಆದ್ರೆ ಜ್ಞಾನ ಇರೋದಾದ್ರೆ ಅಭ್ಯಾಸಕ್ಕೆ ಸ್ವಲ್ಪ ವಿನಾಯಿತಿ ಕೊಡಕ್ ಬರುತ್ತೆ. ಮೊನ್ನೆ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ, ನೋಡಿರ್ಬೇಕು. ಅಟೆಂಡೆನ್ಸ್ ಶಾರ್ಟ್ ಇದೆ ಅಂತ ಯಾರಿಗೂ ಒಬ್ಬರು ಪರೀಕ್ಷೆ ಕೊಡಿಸಲಿಲ್ಲ, ಅಟೆಂಡೆನ್ಸ್ ಶಾರ್ಟ್ ಎಕ್ಸಾಮ್ ಕೊಡಿಸಲಿಲ್ಲ, ಅವಳು ಕೋರ್ಟ್ಗೆ ಹೋದ್ಲು ಬಿಡಲಿಲ್ಲ. ಕೋರ್ಟ್ ಏನಂತ ಹೇಳಿತು? ಅಟೆಂಡೆನ್ಸ್ ಇರಬೇಕಾದ ನಿಯಮನೇ ಸರಿನೇ, ಆದ್ರೆ ಪಾಪ ಯಾವುದೋ ಕಾರಣಕ್ಕೆ ಅಟೆಂಡೆನ್ಸ್ ಬರಲಿಲ್ಲ ಅಂತ ಹೇಳಿಬಿಟ್ಟು, ವ್ಯಾಲಿಡ್ ರೀಸನ್ಗೆ, ವ್ಯಾಲಿಡ್ ರೀಸನ್ ಇಂದ ಅಟೆಂಡೆನ್ಸ್ ಬರದೆ ಹೋಗಿಬಿಟ್ರೆ ಪರೀಕ್ಷೆ ಕೂಡ ಗಡ್ಡಿ ಆಗಬಾರದು ಅಂತ ಹೇಳಿ. ಇದು ಯಾರಿಗೆ ಅನ್ವಯ? ಇದು ಅಟೆಂಡೆನ್ಸೇ ಬೇಡ ಅಂತ ಅರ್ಥ ಅಲ್ಲ ಜಡ್ಜ್ಮೆಂಟ್ಗೆ. ಆದ್ರೆ ನೀವು ಅಟೆಂಡೆನ್ಸ್ ಬರ್ಲಿಕ್ಕೆ ಆಗಲಿಲ್ಲ, ಯಾವ್ದೋ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ರೋಗ ರುಜನ ಏನೋ ಇತ್ತು, ಬರ್ಲಿಕ್ಕೆ ಆಗಲಿಲ್ಲ ಅಂತವ್ದು ಕನ್ಸಿಡರ್ ಮಾಡಬೇಕಾಗಿತ್ತು ನೀವೀಗ. ಸೊ ಅವ್ರು ಅಲವ್ ಮಾಡಿ ಪರೀಕ್ಷೆ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಅದು ಅಟೆಂಡೆನ್ಸ್ ಏನು ಪರ್ಪಸ್ ಮರ್ತು ಬಿಟ್ಟು ಮೆಕ್ಯಾನಿಕಲ್ ಆಗಬಾರ. ಸರಿಯಾಗಿದ್ರು ಬರದೆ ಹೋದ್ರೆ ತಪ್ಪೇ, ಯಾವುದೋ ಒಂದು ಕಾರಣಕ್ಕೆ ಬರದೆ ಹೋಗಿಬಿಟ್ರೆ ಅದನ್ನೇ ದೊಡ್ಡದು ಮಾಡಿಬಿಟ್ಟು ಇದಕ್ಕೆ ಅವಕಾಶ ಕೊಡಬಾರ. ಬರೀ ಕ್ಲಾಸಿಗೆ ಬಂದಿಲ್ಲ ನಾನು, ಕಾರಣ ಕುದಿಸಿದ್ದೇನೆ, ಪರೀಕ್ಷೆ ಕೊಡ್ತೇನೆ, ಓದಿದ್ದೇನೆ ನಾನು, ಅದಕ್ಕೆ ಅವಕಾಶ ಕೊಡ್ಬೇಕು. ಜ್ಞಾನ ಇದೆ ಅಂತ ಆಯ್ತಲ್ಲ, ಓದೋ ಅವಕಾಶ ಕೊಡ್ಬೇಕು. ಚೆನ್ನಾಗಾಗ್ತಾರೆ, ನಿಮ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಬಟ್ ಅದು ಅಟೆಂಡೆನ್ಸ್ ಮೆಕ್ಯಾನಿಕಲಿ ನೋಡಬಾರ್ದು, ಅಭ್ಯಾಸ ಮೆಕ್ಯಾನಿಕಲ್ ಆಗಬಾರ್ದು. ಸರಿಯಾದ ಅಭ್ಯಾಸದ ಫಲ ಜ್ಞಾನವಾಗೋದ್ರಿಂದ ಶ್ರೇಯೋಹಿ ಜ್ಞಾನಂ ಅಭ್ಯಾಸ. ಅಭ್ಯಾಸಕ್ಕಿಂತ ಜ್ಞಾನ ದೊಡ್ಡದು. ಅದು ಬಹಳ ಮುಖ್ಯ. ಇದು ಅಭ್ಯಾಸ ಜ್ಞಾನಗಳಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ಭೀಮ ದುರ್ಯೋಧನರ ಬಗ್ಗೆ ಕೃಷ್ಣ ಹೇಳಬೇಕಾದ ಮಾತನ್ನು ಹೇಳುತ್ತಾನೆ. ಕೊನೆಗೆ ದುರ್ಯೋಧನ ಎಲ್ಲವನ್ನೂ ಕಳ್ಕೊಂಡ, ದ್ವೈಪಾಯನ ಸರೋವರ ಪ್ರವೇಶ ಮಾಡಿದ, ಪಾಂಡವರ ಅಲ್ಲಿಗೆ ಬಂದರು, ದುರ್ಯೋಧನ ಒಳಗೆ ಅಡ್ಕೊಂಡು ಕೂತು ಬಿಟ್ಟ, ಜಲಸ್ತಂಭನ ಮಾಡಿ ಕೂತ್ಕೊಂಡ. ಆ ಸಮಯಕ್ಕೆ ಕೃಷ್ಣ ಹೇಳಿದ, ಧರ್ಮರಾಜ ಅವನ ಕರೆ ಮೇಲೆ ಅಂತ ಹೇಳಿದ. ಧರ್ಮರಾಜ ಕರೆದ, ಅವನು ಏನೇನು ಹೇಳಿದ ಬರೋದಿಲ್ಲ ಅಂತ ಹೇಳೋದಕ್ಕೆ ಕೊನೆಗೆ ಬರಲೇಬೇಕಾಯ್ತು. ಬಂದ ಕೊನೆಗೆ ಆಮೇಲೆ ಶುರುವಾಯ್ತು. ನಾನು ಒಬ್ಬನೇ ಇದ್ದೇನೆ, ನನ್ನ ಮೇಲೆ ಹೇಗೆ ಯುದ್ಧ ಮಾಡ್ತೀರಿ ಅಂತ ಕೇಳಿದ. ಅಧರ್ಮ ಅಂತ ಹೇಳಿದ. ಒಬ್ಬನ ಇಷ್ಟ ಯುದ್ಧ ಮಾಡ್ತೀರಾ? ಎಷ್ಟು ಮೂರ್ಖ ನೋಡಿ, ಅಭಿಮನ್ಯು ಒಬ್ಬನೇ ಇದ್ದಾಗ ಎಲ್ಲರೂ ಹೊಡೆದ ಸೇರಿಬಿಟ್ಟಿವ್ರೆ ಎಲ್ಲ ಕೂಡ. ಅಭಿಮನ್ಯು ಒಬ್ಬನನ್ನ ಅಷ್ಟು ಅಕ್ಷೋಣಿಗಟ್ಟೆ ಸೈನಿಕರು ಸೇರಿಕೊಂಡು 6 ಮಹಾರಥಿಗಳು ಸೇರಿ ಕೊಂದಾಕಿದ್ದಾರೆ. ಈಗ ಕೇಳ್ತಾನೆ, ಒಬ್ಬನ್ನ ಹೊಡಿತಾ ಇರಲ್ಲ ಸಾಧ್ಯನ ಇದು ಒಂದು ನೋಡಿದ್ರೆ ಎಂತ ಆರ್ಗ್ಯುಮೆಂಟ್, ಕಷ್ಟದಲ್ಲಿದ್ದಾಗ ಏನೋ ಶುರು ಮಾಡ್ರ, ಆಮೇಲೆ ನನಗೆ ಆಯ್ತವೇ ಇಲ್ಲ ನಾನು ಹೊಡಿತೀರಾ, ಅಭಿಮಾನ ಹಾಗೆ ಹೊಡೆದಿದ್ದೀವಿ ಅವ ಇಲ್ದಾಗ ಮಾಡಿ ಹೊಡಿತಾರ ಪಾಪ ಅವನು, ಅದು ಹೊಡಿತಾರ ನೀವೀಗ ಅಷ್ಟು ಜನ ಇದ್ದೀರಿ ಒಬ್ಬನು ನಾನು ಇರ ಇರ ನಾನು ಒಂದು ವಾಹನ ಇಲ್ಲ ನನಗೆ, ನಿಮ್ಗೆ ವಾಹನ ಇದೆ, ನನಗೆ ಕವಚನೇ ಇಲ್ಲ ನಿಮಗೆ ಕವಚ ಇದೆ, ನನ್ನ ಬಿಲ್ಲು ಬಾಣ ಇಲ್ಲ ನನಗೇನೂ ಇಲ್ಲ ಹೊಡಿತೀರಾ ಅಂತ ಕೇಳಿದಾಗ ಧರ್ಮದಾಸ್ ಹೇಳ್ತಾನೆ ಯೋಚನೆ ಮಾಡಬೇಡ, ನಿನ್ನಷ್ಟು ನೀನು ಮೂರ್ಖ ಅಂತ ನಾವು ಮೂರ್ಖರಾಗಲಿಕ್ಕೆ ಸಾಧ್ಯ ಇಲ್ಲ, ನೀ ಎಲ್ಲವನ್ನು ಕೊಡ್ತೇವೆ ಹಾಗಿಂತ ಮಾಡು, ಎಲ್ಲವನ್ನು ಕೊಡ್ತೇವೆ ಅಂತ ಮಾಡು, ರಥ ಬೇಕಾ ಏನು ಬೇಕು ಕೇಳಿ ಕೊಡ್ತೇವೆ ಸರಿ, ಮತ್ತೆ ಅಲ್ಲ ನಾನು ಒಬ್ಬರೇ ಇಷ್ಟೆಂದ್ರೆ ಹೇಗಂತ ಮಾಡ್ಲಿಕ್ಕೆ, ನೀವು ಎಲ್ಲ ಕೊಡ್ತೀರಿ ಹೌದು, ಜನ ಜಾಸ್ತಿ ನನ್ನ ಜನ ಇಲ್ಲ ಕೊಡ್ಲಕ್ಕೆ ಅವರ ಜನಗಳೇ ಇಲ್ಲ, ಈಗ ಕೌರವನದ್ದು ಒಬ್ಬರೇ, ಈಗ ಅವನ ಸ್ಥಿತಿ ಎಲ್ಲಿ ಬಂತು, ಮೊದಲು ಹೇಳಿದ್ದ ನಾನು ಮಹಾರಾಜ ಅಂತವ್ರು ಇದೇನೋ ಹೇಳ್ಕೊಂಡಿದ್ದ, ಏನು ಇಲ್ಲಿ ಇವತ್ತಿನ ದಿವಸ ನಾನು ಏನೇ ಇಲ್ಲ, ಏನು ಮಾಡಲಿ ಯೋಚನೆ ಮಾಡಬೇಡ, ಒಬ್ಬನೇ ಇದ್ದೆ ಅದನ್ನು ಒಬ್ಬರೇ ನಮ್ಮನ್ನು ಆರಿಸ್ಕೊ ಅಂತ ಹೇಳ್ತಾ, ಐದು ಜನದಲ್ಲಿ ಯಾರು ಬೇಕಾದ್ರೂ ಆರಿಸ್ಕೊಂಡ್ಬಿಡು ನೀನೀಗ, ಯಾರನ್ನು ಬೇಕಾದ್ರೂ ಆರಿಸ್ಕೊಂಡ್ಬಿಡು, ಆರಿಸ್ಕೊಂಡು ಬಿಟ್ಟು ಅದರಲ್ಲಿ ಅವನ್ನ ಗೆದ್ರೆ ಒಬ್ಬನ ಗೆದ್ರೆ ಸಾಕು, ಉಳಿದವ್ರು ನಾವು ಕಾಡಿಗೆ ಹೋಗ್ತೇವೆ ನೀನೇ ರಾಜ, ಒಬ್ಬನ ಗೆದ್ರೆ ಸಾಕು ಮತ್ತೆ ಅದೇ ಫೈನಲ್ಲು ಅಷ್ಟೇ ಫೈನಲ್ಲು, ಮತ್ತೆ ಬೇರೆ ಏನೇ ಇಲ್ಲೇ ಇಲ್ಲ, ಆದ್ಮೇಲೆ ನೀನು ಸ್ವತಃ ರಾಜ್ಯ ಆಡುತ್ತೇನು. ಆಗ ದುರ್ಯೋಧನ ಯೋಚನೆ ಮಾಡಿಬಿಟ್ಟು ಪಾಡಿ ಆರಿಸ್ಕೊಂಡಂತೆ, ನನಗೆ ಭೀಮನ್ ಮೇಲೆ ಯುದ್ಧ ಮಾಡ್ತೇನೆ ನಾನು, ಗದಾ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ದೇನೆ. ಆ ಕೃಷ್ಣ ಮಾತಾಡ್ತಾನೆ, ಧರ್ಮರಾಜ ಇನ್ನೊಂದ್ಸತಿ ದ್ಯೂತ ಶುರು ಮಾಡಿಬಿಟ್ಟಿದ್ಯಲ್ಲಪ್ಪ ಅಂತ ಕೇಳ್ತಾನೆ, ಇನ್ನೊಂದು ದ್ಯೂತ ಶುರು ಮಾಡಿಬಿಟ್ಟಿದ್ದೇನಾಗ್ಲಿ ನೀನೀಗ ಏನು ಯಾತಕ್ಕೆ ಅಂದ್ರೆ ಯಾರನ್ನ ಬೇಕಾದ್ರೆ ಆರಿಸ್ಕೊಂಡು ಹೇಳಿಬಿಟ್ಟಿಯಲ್ಲ, ನಿನ್ನ ಹಚ್ಕೊಂಡ್ರೆ ಗತಿ ಏನಾಗಿತ್ತು, ನಿನ್ನ ಹಚ್ಕೊಂಡ್ರೆ ಏನು ಗತಿ ಇತ್ತು, ನಗರ ಸಹಿತ ಹಚ್ಕೊಂಡು ಏನ್ ಮಾಡ್ಬೇಕಾಗಿತ್ತು, ಅರ್ಜುನ ಅಂದ್ರೆ ಏನ್ ಮಾಡ್ತಾನೆ ಪಾಪ, ದುರ್ಯೋಧನ ಮುಂದೆ ಯಾರು ಏನು ಮಾಡಕ್ ಆಗೋದಿಲ್ಲ, ಭೀಮ ಒಬ್ಬನೇ ಇತನ್ನು ಹೊಡೆಯಬಲ್ಲ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಈಗ ಆಗ ನೋಡಿ ದುರ್ಯೋಧನ ಆಗನ್ ಕೊಡಬೇಕು ಎಂತ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ, ಅವರಿಗೆ ಆ ಬುದ್ಧಿ ಬರಬಾರದೆ, ಬುದ್ಧಿ ಬರಲಿಲ್ಲ ಅದಕ್ಕೆ. ಅದು ಕೃಷ್ಣ ಹೇಳ್ತಾನೆ, ಬುದ್ಧಿ ನಿಮ್ ಕೈಲಿದ್ರೆ ತಾನೇ ಬರ್ಲಿಕ್ಕೆ, ನನ್ನ ಕೈಲಿದೆ ಅಂತ ಹೇಳ್ತಾನೆ, ಬುದ್ಧಿರು ಬುದ್ಧಿ ಬತಾಪಸ್ನಿ, ಲೈಟ್ ತಾನೇ ಹಾಕೊಂಡ್ಬಿಟ್ರೆ ಸ್ವಿಚ್ ನಮ್ ಕೈಲಿದೆ ಅದಾಗ ಹಾಕೊಳತ್ತೆ ಅಂತ ಕೇಳ್ತಾನೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ಸರ್ವೋತ್ತಮ ಅಂತ ಹೇಳಿದ್ರೆ ದುಷ್ಟ ಅಂತ ಇದ್ರು ಆಗ ಧರ್ಮರಾಜ್ ಹೇಳಿದಂತ ಕೃಷ್ಣ ಇತ್ತಲ್ಲಿ ಯಾಕೆ ಮಾತಾಡಿದೆ ಅಂದ್ರೆ ನೀನು ಇದೆಯಲ್ಲ ಸರಿ ಮಾಡ್ಲಿಕ್ಕೆ ಅದಕ್ಕೆ ನಾನು ಮಾಡಿದೆ ಅಂತ ಹೇಳಿದ. ಇದಕ್ಕೆ ದೇವರು ನಂಬೋದು ಅಂದ್ರೆ ಮೈ ಕರ್ಮಾಣಿ ಹೇಳಿದನಲ್ಲ ಕೃಷ್ಣ ಪರಮಾತ್ಮ, ಮೈ ಮೈಯೇವ ಮನ ಆಧತ್ಸ್ವ ಮೈ ಬುದ್ಧಿಮ್ ನಿವೇಶಯ, ಬುದ್ಧಿನ ದೇವರ ಕಡೆ ಹಾಕಿದರೆ ದೇವರು ಪ್ರತಿಯೊಂದು ತಪ್ಪನ್ನು ಸರಿ ಮಾಡಿಬಿಡ್ತಾನೆ ಅಂತ ಹೇಳಿದ. ತಪ್ಪನ್ನು ಸರಿ ಮಾಡಿಬಿಡ್ತಾನೆ, ಸರಿ ಮಾಡಿ ಆಯ್ತು. ಆಗ ಕೃಷ್ಣ ಒಂದು ಮಾತಾಡ್ತಾನೆ, ದುರ್ಯೋಧನ ಭಾರಿ ಪ್ರಾಕ್ಟೀಸ್ ಮಾಡಿದವನು, ಕೃಷ್ಣ ಹೇಳ್ತಾನೆ ದುರ್ಯೋಧನ ಭಾರಿ ಪ್ರಾಕ್ಟೀಸ್ ಮಾಡಿದವನು, ಅವ್ರು ದಿವಸದಿಂದ ಪ್ರಾಕ್ಟೀಸ್ ಮಾಡಿಲ್ಲ. ಇದು ಕೃಷ್ಣ ರಿಮಾರ್ಕ್ ಮಾಡ್ತಾನೆ ಮಹಾಭಾರತದಲ್ಲಿ, ದುರ್ಯೋಧನ ಭಾರಿ ಪ್ರಾಕ್ಟೀಸ್ ಮಾಡಿದ್ದಾನೆ, ಭೀಮಸೇನೆ ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ. ಜನ ಅಪಾರ್ಥ ಮಾಡ್ಬಿಟ್ಟು ಕೃಷ್ಣನ ಮಾತನ್ನು ಕೇಳಿಬಿಟ್ಟು ಏನಂತ ನೋಡಿದ್ರ, ಅದಕ್ಕೆ ದುರ್ಯೋಧನ ಗ್ರೇಟ್ ಅಂತ ಕರೆಯೋದು, ದುರ್ಯೋಧನ ಅದಕ್ಕೆ ಗ್ರೇಟ್. ಭೀಮಸೇನೆ ಅಭ್ಯಾಸ ಕೃಷ್ಣನೇ ಹೇಳ್ತಾನೆ ನೋಡಿದ್ರ, ದುರ್ಯೋಧನ ಜಾಸ್ತಿ ಅಭ್ಯಾಸ ಮಾಡಿದ್ದಾನೆ ಭೀಮಸೇನೆ ಮಾಡಿಲ್ಲ. ದುರ್ಯೋಧನ ಹೇಗೆ ಅಭ್ಯಾಸ ಮಾಡಿದ್ದ ಗೊತ್ತೇನು, ತನ್ನ ಮನೆಯೊಳಗೆ ಉಕ್ಕಿನ ಭೀಮನ ಪ್ರತಿಮೆ ಮಾಡ್ಕೊಂಡಿದ್ದನು, ಫಸ್ಟ್ ಭೀಮನ ಪ್ರತಿಮೆ ಮಾಡಿಸಿದ ಕಡೆ ದುರ್ಯೋಧನಿಗೆನೆ, ಫಸ್ಟ್ ವಿಗ್ರಹ ಮಾಡಿಸಿದ್ದ ಅವನೇ, ವರ್ಷ್ಟ್ ಮಾಡಿಸಿದ್ದ ಅವನೇ, ಎರಡೆರಡು ಕಡೆ ಇಟ್ಟವನು. ಉಕ್ಕಿಂದು ನಿಷಿದ್ಧ ಪೂಜೆ ಬರೋದಿಲ್ಲ ಉಕ್ಕಿಂದು ಮೊದಲನೇದಾಗಿ, ಅದನ್ನ ದಿವಸ ಹೊಡಿಲಕ್ಕೆ ಪ್ರಾಕ್ಟೀಸ್ ಮಾಡಿದ್ರು, ಪಂಚಾಮೃತ ಮಾಡ್ಲಕ್ಕಲ್ಲ ಪೂಜೆ ಮಾಡ್ಲಕ್ಕಲ್ಲ ಹೊಡಿಲಕ್ಕಿಂತ ಪ್ರಾಕ್ಟೀಸ್ ಮಾಡ್ತಿದ್ದ. ಭೀಮ ನಿಗ್ರಹ ಮಾಡಿ ದಿವಸ ಹೊಡೆಯೋದು, ಎಲ್ಲಿ ಹೊಡೆದ್ರೆ ಒಳ್ಳೆ ಪ್ರಾಕ್ಟೀಸ್ ಬೆಟ್ ಚೆನ್ನಾಗಿ ಬೆಳೆದು ಪ್ರಾಕ್ಟೀಸ್ ಮಾಡಿದ್ದಾನೆ, ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾನೆ ದುರ್ಯೋಧನ, ಭೀಮಸೇನೆ ಏನೂ ಪ್ರಾಕ್ಟೀಸ್ ಮಾಡಿಲ್ಲ ಹೇಳಿದ್ದು. ಇದು ಕಷ್ಟ ಹೇಳಿ ಜನ ಏನ್ ತಿಳ್ಕೊಂಡ್ಬಿಟ್ರು, ಎಷ್ಟೋ ಜನಗಳು ಮೊದಲು ಹೇಳಿದಂತೆ ದುರ್ಯೋಧನ ಗ್ರೇಟು, ಭೀಮಸೇನೆ ಅಲ್ಲ ಅಂತ ಕೃಷ್ಣ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲಿ ಕೃಷ್ಣನ ಮಾತನ್ನ ಆಚಾರ ಹೇಳ್ತಾರೆ, ಕೃಷ್ಣ ಹಾಗೆ ಹೇಳಲಿಲ್ಲ, ದುರ್ಯೋಧನ ಅಭ್ಯಾಸ ಮಾಡಿದ್ದಾನೆ ಅಂತ ಅಷ್ಟೇ ಹೇಳಿದ, ಅದಕ್ಕೆ ಗೊತ್ತಿದೆ ಅಂತ ಹೇಳಲಿಲ್ಲ, ಭೀಮಸೇನೆ ಅಭ್ಯಾಸ ಮಾಡಿಲ್ಲ ಪೂರ್ಣ ಬಲವಂತ ಅಂತ ಹೇಳಿದ. ಯಾಕೆ ಜ್ಞಾನ ಇದೆ ಆತನಿಗೆ, ಇದು ಓದಿದ್ದಾನೆ ಅರ್ಥ ಮಾಡ್ಕೊಂಡಿಲ್ಲ, ಆತ ಒಂದ್ಸತ್ವದ ಅರ್ಥ ಮಾಡ್ಕೊಂಡು ಮತ್ತೆ ಮತ್ತೆ ಓದಿಲ್ಲ, ಮತ್ತೆ ಮತ್ತೆ ಓದಿ ಉಳಿದವ್ರು ಏನಾಗುತ್ತೆ ಗೊತ್ತಾ, ಹತ್ತದ್ ಬೇಸಿ ಓದಿದ್ದಾರೆ ಗೊತ್ತಾ, ಒಂದೇ ಸತ್ತು ಓದಿದ್ದೇನೆ ಏನ್ ಮಾಡ್ಬೇಕಾಗಿತ್ತು, ಅದು ಪಾಠ ಒಂದು ಅಡ್ಡ ಇವರೊಬ್ಬರು ಜ್ಞಾನ ಆಗಿಬಿಡ್ತಾನೆ ಅಷ್ಟೇ. ಅಂದ್ರೆ ದುರ್ಯೋಧನ ರಿಪೀಟರ್ ಇದ್ದಾಗ ಮತ್ತೆ 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 ಪ್ರಾಕ್ಟೀಸ್ ಮಾಡಿದ್ದಾನೆ, ನೋಡೋದಕ್ಕೆ ಹೊಗಳಿಕೆ, ನಿಜವಾಗ್ಲೂ ಹೊಗಳಿಕೆ ಅಲ್ಲ, ಅದು ನಿಂದೆ ಅದು, ಒಂದು ಮೆಕ್ಯಾನಿಕಲಿ ಪ್ರಾಕ್ಟೀಸ್ ಮಾಡಿದ್ದಾನೆ. ಭೀಮ ಹಾಗಲ್ಲ, ಭೀಮಸೇನೆ ಯಾಕೆ ಹಾಗಲ್ಲ ಅಂದ್ರೆ ದುರ್ಯೋಧನ ಪ್ರತಿಭೆ ಮಾಡಿಸಿಲ್ಲ ಭೀಮಸೇನ, ದಿವಸ ಹೊಡೆದು ಹೊಡೆದು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಿಲ್ಲ, ಅರ್ಥ ಆಯ್ತಾ? ಇದು ಭೀಮಸೇನ ವೈಶಿಷ್ಟ್ಯ. ಯಾಕೆ ಅಂದ್ರೆ ಭೀಮಸೇನ ಬಲವಂತ, ಆತ ಗೆಲ್ತಾನೆ, ನಿಮ್ ಕೈಲಿ ಏನಾಗತ್ತೆ ಅಂತ ಕೃಷ್ಣ ಹೇಳುತ್ತ. ಅಂಥ ಭೀಮನೇ ಗೆಲ್ಲಕ್ಕಾಗತ್ತೆ ಹೊರತು ಬೇರೆಯವರಿಗೆ ಸಾಧ್ಯ ಇಲ್ಲ. ದುರ್ಯೋಧನಲ್ಲಿ ಅಭ್ಯಾಸ ಇದೆ, ಭೀಮನಲ್ಲಿ ಜ್ಞಾನ ಇದೆ, ಶ್ರೇಯೋಹಿ ಜ್ಞಾನ ಅಭ್ಯಾಸ, ಅದು ಕೃಷ್ಣನೇ ಮಾಡಿದ ವ್ಯಾಖ್ಯಾನ ಇದು. ಒಂದು ದುರ್ಯೋಧನ ಪ್ರಾಕ್ಟೀಸ್ ಮಾಡಿದ್ದಾನೆ ಅಂದ ತಕ್ಷಣ ನೀವು ಅದು ಸರಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಮತ್ತೆ ಪ್ರಾಕ್ಟೀಸಿನ ಫಲನೇ ಬಂದಿಲ್ವಲ್ಲ ತಗೊಂಡು ಏನ್ ಮಾಡ್ಬೇಕಾದ್ರಿಂದ, ಅಷ್ಟತ್ವದ ಏನು ಉಪಯೋಗ ಈ ಮಧ್ಯೆ, ಏನೂ ಪ್ರಯೋಜನ ಇಲ್ಲ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಪಾಸ್ ಆಗಿದ್ದು ನೋಡ್ತಾರೆ ಹೊರತು ಫೇಲ್ ಆದ ಹೋಗೋದು ಮೇಷ್ಟ. ಏನ್ ಸರ್ ಎಷ್ಟು ಸೋದಿದ್ದೇನೆ ಗೊತ್ತಾ, ನಾನು ನಿದ್ದೆ ಮಾಡೇ ಇಲ್ಲ ಗೊತ್ತಾ ಪರೀಕ್ಷೆ ಕಾಲಕ್ಕೆ, ಏನು ಬರೀ ಓದಿದ್ದು ಓದಿದ್ದೆ ಓದಿದ್ದೆ, ನಾನು ಫೇಲ್ ಮಾಡಿಬಿಟ್ಟಿದ್ದೀರಿ, ಅವನು ಫಸ್ಟ್ ಕ್ಲಾಸ್ ಕೊಟ್ಟಿದ್ದೇನೆ ನ್ಯಾಯನ ಅಂತ ಕೇಳಿದ್ರೆ ಈ ರೀತಿ ಮಾಡಿದ್ರೆ ಬಹುಶಃ ಯಾರು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲಿರ್ತೀವಿ. ಅದೇ ಲೆಕ್ಕ ಅಲ್ಲ, ಏನು ಬರೆದಿದ್ದೆ ಹೇಳಿ ನಿನಗೆ, ಎಷ್ಟು ಓದಿದ್ದೆ ಪ್ರಶ್ನೆ ಅಲ್ಲ, ಓದಿದ್ರೆ ಉದ್ದೇಶ ಏನು ಬರೀಬೇಕಲ್ಲ, ಬರೆದಿದ್ಯಾ ನಿನಗೆ, ಏನು ಬರೋದಿಲ್ಲ, ಅದು ಓದಿಲ್ಲ ಅದನ್ನು ಬರೆದಿದ್ದಾರೆ ನನ್ನ ಮತ್ತೆ ಅದು ಕೊಟ್ಟಿದ್ದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಭ್ಯಾಸ ಅನ್ನೋದು ಶ್ರೇಷ್ಠ, ಅದು ಯೋಗವಾದಾಗ ಮಾತ್ರ. ಮೆಕ್ಯಾನಿಕಲ್ ಅಭ್ಯಾಸ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಯಾವುದನ್ನು ಯಾಂತ್ರಿಕವಾಗಿ ಮಾಡೋದ್ರ ಬದಲು ಅದನ್ನ ಯೋಗವಾಗಿ ಮಾಡಿ ಅಂತೇಳಿ. ಅಭ್ಯಾಸ ಶ್ರೇಯೋಗಿ ಜ್ಞಾನಭ್ಯಾಸ, ಅದರಿಂದ ಬರತಕ್ಕ ಜ್ಞಾನ ಅದಕ್ಕಿಂತ ನ್ಯಾಚುರಲಿ ದೊಡ್ಡದೇನೆ. ಬಿಎಸ್ಸಿ ಓದ್ತಾನೆ, ಬಿಎಸ್ಸಿ ಓದಿ ಆಗಿದೆ, ನ್ಯಾಚುರಲಿ ಕ್ವಾಲಿಫಿಕೇಶನ್ ಬಂತ ಅವನಿಗಾಗಲೇ. ಇವನು ಓದ್ತಾನೆ, ಅವನು ಓದಿ ಆಗಿದೆ. ಆದ್ದರಿಂದ ಅಭ್ಯಾಸದ ಫಲ ಜ್ಞಾನವಾದ್ದರಿಂದ ಜ್ಞಾನ ದೊಡ್ಡದು. ಇದರಿಂದ ನಮಗೊಂದು ಗೊತ್ತಾಗುತ್ತೆ, ಈಗ ತುಂಬಾ ಜನ ಇರ್ತಾರೆ ಮತ್ತೆ ಮತ್ತೆ ಕೇಳಿದ್ದು ಮತ್ತೆ ಮತ್ತೆ ಓದಿದ್ದು ಅಷ್ಟೇನೆ, ಯಾವ್ದ್ರ ಬಗ್ಗೆ ತೀರ್ಮಾನನೇ ಇಲ್ಲ, ಇದು ಆಶ್ಚರ್ಯ. ಇರ್ತಾರೆ ಸಣ್ಣವರಿಂದ ಉಪನ್ಯಾಸ ಕೇಳ್ತಾನೆ ಇದ್ದೇನೆ ಸರ್ ಅಂತ ಹೇಳ್ತಾರೆ. ಪಾಪ ಭಾರಿ ಸಂತೋಷ, ಅರ್ಥ ಆಗಿದೆ, ಅದೇ ಡೌಟ್ ಮೊದಲಿನ ದಿವಸ ಇವತ್ತು ಇದ್ರೆ ಏನು ಪ್ರಯೋಜನ. ಅದರಿಂದ ಏನು ಆಚಾರ್ಯ ಹೇಳ್ತಾರೆ, ಯಾವುದೇ ಒಂದು ಮಾತನ್ನ ಕೇಳಿದಾಗ ಯದಿ ಸಜ್ಞಾನ ಪ್ರಾಚುರ್ಯ ಉಪಲಭ್ಯತೆ, ಆಚಾರ್ಯರ ಮಾತು, ಜ್ಞಾನ ವೃದ್ಧಿ ಆಗದೆ ಹೋದರೆ ಆ ಕೆಲಸ ಪ್ರಯೋಜನ ಇಲ್ಲ ಅಂತ ಅರ್ಥ ಅಂತ. ಮತ್ತು ಊಟ ಮಾಡಿದ ಏನ್ ಮಾಡ್ಬೇಕೀಗ, ಪ್ರತಿಯೊಂದು ತುತಿ ಹಸಿವು ಕಡಿಮೆ ಆಗ್ತಾ ಹೋಗುದು, ಹಸಿವು ಕಡಿಮೆ ಆಗು ಹೊಟ್ಟೆ ತುಂಬಬೇಕು. ತುಷ್ಟಿಹಿ ಪುಷ್ಟಿಹಿ ಕ್ಷುದಪಾಯ ಅನುಘಾತಂ, ಒಂದೊಂದು ತುತ್ತು ತುತ್ತಿಗೆ ತೃಪ್ತಿ, ಆಮೇಲೆ ಕ್ಷುದಪಾಯ ಹಸಿ ಹೋಗೋದು, ಪುಷ್ಟಿ ಹೇಗೆ ಬರಬೇಕು. ನಾವು ಕೇಳೋದ್ರಿಂದ ಓದೋದ್ರಿಂದ ನಮ್ಮ ಜ್ಞಾನ ಗಟ್ಟಿ ಆಗಬೇಕು ಅಂತ ಹೇಳ್ತಾರೆ, ನಮ್ಮ ಜ್ಞಾನ ದೃಢವಾಗಬೇಕು. ಅದು ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ, ತಿನ್ನೋರ್ಗೆ ಅನ್ಕೋತ ಕುತ್ಕೊಂಡ್ರೆ ಗತಿಯೇ ನೀ ಮಧ್ಯೆ, ಅದು ಸರಿಯಲ್ಲ. ಒಂದು ನಮ್ಮ ದೇವ್ರ ಬುದ್ಧಿ ಕೊಟ್ಟೆ ಉಪಯೋಗ ಮಾಡಬೇಕಲ್ಲ, ಅದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕು. ಇದು ತುಂಬಾ ಜನ ಲ್ಯಾಕಿಂಗ್ ಇದ್ರೊಳಗೆ, ಜ್ಞಾನವನ್ನು ದೃಢ ಮಾಡಿಕೊಂಡು ಈ ವಿಷಯ ಹೀಗೇನೆ, ಇದು ಬೇರೆ ಹೇಗೆಲ್ಲ ತೋರಿಸಿ ಅಂತ ಕೇಳೋ ಶಕ್ತಿ ನಮಗೆ ಬರಬೇಕು. ದೇವ್ರ ಪ್ರಯೋಜನಕ್ಕೆ ಬರೋದಿಲ್ಲ, ಆ ಜ್ಞಾನ ಬಂದರೆ ಮಾತ್ರ ಪ್ರಯೋಜನ. ಆಯ್ತು ಜ್ಞಾನ ಬಂತು, ನನಗೆ ಜ್ಞಾನ ಬಂತು ಬಂತು ಅಂತ ಓಡಾಡ್ತಾ ಕೂಡಬೇಡಿ. ಧ್ಯಾನಂ ಜ್ಞಾನ, ಧ್ಯಾನಂ ವಿಶಿಷ್ಯತೆ, ಜ್ಞಾನಕ್ಕಿಂತ ದೊಡ್ಡದು ಧ್ಯಾನ. ಆದ್ದರಿಂದ ಅದನ್ನೆಲ್ಲ ಧ್ಯಾನಕ್ಕೆ ಉಪಯೋಗ ಮಾಡಿ ಅಂತ ಹೇಳ್ತಾರೆ. ಅದು ಊಟಕ್ಕೆ ಬಡಿಸಿಬಿಟ್ಟಿರ್ತಾರೆ ಎಲ್ಲರನ್ನ ಹೇಳೋದು, ಅವನ ಕರಿ ಬರಲಿ, ಅವನ ಕರಿ ಅಂತ ಫಂಡಿನ ಯಾಕೆ ನೋಡ್ಲಿ, ಎಷ್ಟು ಬಡಿಸಿದಾರೆ ನೋಡ್ಲಿ ಅವನು ಅಂತ ಹೇಳೋದು. ಎಲ್ಲ ನೋಡಿಬಿಟ್ರೆ ಅದ್ ಎದ್ದೋಗ್ಬಿಟ್ರೆ, ಆಮೇಲೆ ಇನ್ನೊಬ್ರಿಗೆ ತೋರ್ಸಕ್ಕೆಲ್ಲ ಬಡಿಸಿರೋದು ಇವನ್ ತಿನ್ನಕ್ಕೋಸ್ಕರ. ಅಲ್ಲಿ ಜ್ಞಾನ ಇರೋದು ಯಾತಕ್ಕೋಸ್ಕರ, ಪ್ರದರ್ಶನಕ್ಕಲ್ಲ, ನಮ್ಮ ಸಿದ್ಧಿಗೋಸ್ಕರ. ಅದರಿಂದ ಏನಾಗಬೇಕದು, ಧ್ಯಾನವಾಗಿ ಪರಿವರ್ತನವಾಗಲೇಬೇಕು ಅಂತ ಹೇಳ್ತಾರೆ. ಇದು ನಮ್ಗೆ ಅರ್ಥವಾದರೆ, ಟಿವಿ ಬಲೆ ತಂದಾಯ್ತು, ಅದು ಬಡಿಸ್ಕೋತ ಕೊಡೋದಿಲ್ಲ, ಆನ್ ಮಾಡ್ತಾನೆ ಹೊಸಾದ. ಇವತ್ತಂದ್ರೆ ವಾರ ಬಿಟ್ಟು ಆನ್ ಮಾಡೋಣ ಅಂತ ಕೇಳಿದ್ರೆ, ಒಂದು ವಾರ ಬಿಟ್ಟು ಆನ್ ಮಾಡಿ, ಯಾಕೆ ಹೋಗ್ತಾರೆ, ಹೊಸ ಟಿವಿ ಹಾಗೆ ಇರಲಿ ಅಂತ ಬಿಡ್ತಾನೆ. ಅದನ್ನ ನೋಡ್ ನೋಡ್ತಾರಕ್ಕೆ ಬಂದು ಆನ್ ಮಾಡಿಬಿಡ್ತಾನೆ ಬಂದ್ಬಿಟ್ಟು. ನೋಡ್ಬೇಕು, ಉಪಯೋಗ ಮಾಡ್ಕೋಬೇಕಾದ್ರೆ ತಗೊಂಡು ಏನ್ ಪ್ರಯೋಜನ. ಈಗ ಬ್ಲಾಕ್ ಅಂಡ್ ವೈಟ್ ಟಿವಿ, ಬ್ಲಾಕ್ ಅಂಡ್ ವೈಟ್ ಬರ್ತಾ ಇರ್ತದೆ, ಕಲರ್ ಫಿಲ್ಮ್ ಅದು ಬಂದು ಯಾರೋ ಬಂದು ನೋಡ್ತಾರೆ, ಏನೇ ಬ್ಲಾಕ್ ಅಂಡ್ ಹಾಕ್ಬಿಡಿ, ಕಲರ್ ಹಾಕಿಲ್ವಾ, ಅರೆ ನಂಗೆ ಗೊತ್ತೇ ಇಲ್ವಲ್ಲ ಕಲರ್ ಬರ್ತಾ ಇದ್ರೊಳಗೆ ಹೂ ಅಂದ ತಕ್ಷಣ ನೋಡ್ ಹಾಕಿ ತೋರಿಸ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಎಷ್ಟು ಬೈಕೋ ತಾನು ಗೊತ್ತಾ, ತನ್ನ ಇಷ್ಟು ದಿವಸ ಹಾಕೊಳ್ಳೇ ಇಲ್ವಲ್ಲ, ಅವ್ರಿಗೆ ದಾಡ್ ಅಂತ ಬೈಕೊಂಡ್ಬಿಡ್ತಾರೆ. ಇಷ್ಟು ದಿವಸ ಎಷ್ಟು ಹಾಕೊಂಡು ಹಾಳು ಮಾಡಿಬಿಟ್ಟೆ ನಾನೀಗ, ಈ ಭಾವನೆ ನಮ್ಗೆ ಬರಬೇಕು. ದೇವ್ರ ಪೂಜೆ ಬಗ್ಗೆ ಸಂಧ್ಯಾ ನನಗೆ ಗೊತ್ತಾದ್ಮೇಲೆ ಇಷ್ಟು ದಿವಸ ಮಾಡಲೇ ಇಲ್ವಲ್ಲ, ನಾನೀಗ ಎಂತ ಕೆಲಸ ಮಾಡಿಬಿಟ್ಟೆ, ಎಂತ ಸಂಧ್ಯಾ ಬಂದಿನ ಜನ ಗೊತ್ತೇ ಇಲ್ಲ, ಸಂಧ್ಯಾ ಒಂದು ಏನೇ ತಿಳ್ಕೊಂಡ್ಬಿಟ್ಟಿದಾರೆ ಪಾಪ, ಮೋಸ್ಟ್ ಅನ್ವಾಂಟೆಡ್ ಥಿಂಗ್ ಅಂತೇಳಿ. ಸಂಧ್ಯಾ ಒಂದು ಏನು ಗೊತ್ತೇನದು, ಒಂದು ದೇವರು ನಮ್ಮನ್ನು ಕಾಪಾಡಲಿ ಅಂತಕ್ಕಂಥ ಪ್ರಾರ್ಥನೆ ಅದು, ಒಂದು ಪ್ರೇಯರ್. ಅದಿನೇನಲ್ಲ ಸಂಧ್ಯಾ ವಂದನೆ ಅಂದರೆ ಅದು ಅತಿ ಶ್ರೇಷ್ಠವಾದಂಥ ಪ್ರಾರ್ಥನೆ. ಅದು ದೇವರನ್ನ ಪ್ರಾರ್ಥನೆ ಮಾಡೋದು, ದೇಹ ಶುದ್ಧಿಯನ್ನ, ಸೂರ್ಯನಿಗೆ ಅರ್ಘ್ಯ, ನಮ್ಮ ಆರೋಗ್ಯ ಗಟ್ಟಿಯಾಗಿ ಹೋಗ್ತಾರೆ. ಸೂರ್ಯ ಅರ್ಘ್ಯ ಕೊಟ್ಟು ಅಂದ್ರೆ ಆರೋಗ್ಯ ಬಂತ ಅಲ್ಲಿಗೆ, ಸೂರ್ಯ ಅರ್ಘ್ಯ ಕೊಟ್ಟಾದ್ರೆ ಮಳೆ ಬೆಳೆ ಬಂತು ಅಂತ ಅರ್ಥ. ಆರೋಗ್ಯ ಬಂತು, ರೋಗ ಹೋಯ್ತು, ಇನ್ನೇನು ಬೇಕು ನಿಮ್ಗೆ ಅದಕ್ಕಿಂತ. ಆಮೇಲೆ ಗಾಯತ್ರಿ ಮಂತ್ರ ಹೇಳ್ತಾರೆ, ಅದಕ್ಕಿಂತ ಕಾನ್ಸಂಟ್ರೇಷನ್ ತಂದ್ಕೊಡೋ ಮಂತ್ರನೇ ಇಲ್ಲ. ಯೋ ಯೋನ ಪ್ರಚೋದಯ ಅಂತ ಸಿದ್ಧಿ ಬಂತು. ದೇವತೆ ನಮಸ್ಕಾರ ಮಾಡ್ತಾನೆ, ಪೂರ್ವ ದಿಕ್ಕಿನ ದೇವತೆ ನಮಸ್ಕಾರ, ದಕ್ಷಿಣ ದಿಕ್ಕಿನಲ್ಲಿ ನಮಸ್ಕಾರ, ಪಶ್ಚಿಮ ದಿಕ್ಕಿನ ದೇವತೆ ನಮಸ್ಕಾರ, ಉತ್ತರ ದಿಕ್ಕಿನ ದೇವತೆ ನಮಸ್ಕಾರ, ಮೇಲಿನ ದೇವತೆಗಳಿಗೆ, ಕೆಳಗಿನ ದೇವತೆಗಳಿಗೆ, ಇಂದ್ರಾಯ ನಮಃ, ಅಗ್ನೇಯ ನಮಃ, ಯಮಾಯ ನಮಃ, ವರುಣ, ಎಲ್ಲ ಹೇಳ್ತಾ ಹೋಗ್ತಾನೆ. ಅಷ್ಟು ಜನಕ್ಕೆ ನಮಸ್ಕಾರ ಮಾಡಿದ್ರೆ ಬಿಡ್ತಾರ ಅವರು, ಕಂಡವರು ಸುಮ್ಮನೆ ಸಲ್ಲಿಟ್ಟು ಹೋಗ್ತಾರೆ, ಎಂದಾರೆ ಕೆಲಸಕ್ಕೆ ಬರಲಿ ಅಂತೇಳಿ. ಯಾವನ ಕಂಡ್ರೆ ದಿವಸ ಕೆಲಸಕ್ಕೆ ಬರ್ತಾರೆ ಗೊತ್ತಾ ಅವರು. ಇಂದ್ರಾಯನ ಮಾತ ಪೂರ್ವ ಹೊರಟ, ಸೋಲೆ ಇಲ್ಲ, ಪೂರ್ವ ದಿಕ್ಕಿ ಇಂದ್ರ ದೇವರು. ನಮಸ್ಕಾರ ಸಂಧಾನ ಮಾಡಿ, ಇವನು ಹೊರಟ ಸಂಧಾನ ಮಾಡಿದ್ರೆ ಬೇವರು ಬಂದ, ಅವ್ರು ಸೋತಾನೆ ಅವನು ಕೇಳ್ತಾನೆ, ಗೊತ್ತಾಯ್ತಾ. ಎಷ್ಟು ಸುಲಭ ಇದು, ಎಷ್ಟು ದೇವತೆಗಳು ಪ್ರಾರ್ಥನೆ ಮಾಡ್ತೇವೆ, ಸಂಧ್ಯಾಯ ನಮಃ, ಗಾಯತ್ರಿಯ ನಮಃ, ಸಾವಿತ್ರಿಯ ನಮಃ, ಸರಸ್ವತಿಯ ನಮಃ, ಋಷಿಭ್ಯ ನಮಃ, ಎಷ್ಟು ಜನಕ್ಕೆ, ಎಲ್ಲ ದೇವಿಭ್ಯೋ ನಮಃ, ಎಲ್ಲ ಋಷಿಗಳಿಗೆ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಜನ್ಮ ಜನ್ಮದ ತಂದೆ ತಾಯಿ ನಮಸ್ಕಾರ, ಜನ್ಮ ಜನ್ಮದ ತಾಯಿಯಂದಿರ ನಮಸ್ಕಾರ, ಇದಕ್ಕಿಂತ ಇನ್ನೇನು ಬೇಕು. ಇಷ್ಟು ಜನಕ್ಕೆ ನಮಸ್ಕಾರ ಮಾಡಿ ಹೊರಟ್ರೆ ಅವ್ರಿಗೆ ಹೇಗೆ ಸೋಲು ಬರ್ತದೆ ಲೆಕ್ಕ ಹಾಕ್ರಿ. ಇಷ್ಟೆಲ್ಲ ಬೆಳಗ್ಗೆ ಅವ್ರ ಸಂಧ್ಯಾವನ್ನ ಮೂರು ಹೊತ್ತು ಸಂಧ್ಯಾವನ ಕಾಲ ಸ್ತೋತ್ರ ಮಾಡ್ದ ಅಂದ್ರೆ ನಮ್ಮ ಜನ ಯಾತಕ್ಕೆ ಗೊತ್ತೇ ಅನ್ನೋದು, ಅರ್ಥ ಗೊತ್ತಿದ್ರೆ ತಾನೆ ಪಾಪ ಅವರಿಗೆ. ಅದೆಲ್ಲ ಬಯ್ಯೋ ಪದ ತಿಳ್ಕೊಂಡ್ಬಿಟ್ಟಿರ್ತಾರೆ, ಸಂಧ್ಯಾಯನವನ್ನು ಬೈತಾರೆ, ದಿವ್ಯ ಬೈತಿರ್ತಾರೆ, ಆ ತರ ಇವಿಡ. ಅದು ಬಯ್ಯೋದಲ್ಲ, ದೇವತೆಗಳು ದಿವ್ಯ ಸ್ತೋತ್ರಗಳು, ನಮೋ ಬ್ರಹ್ಮಣೇ, ನಮೋ ಸ್ವಗ್ನೇ, ನಮೋ ಪೃಥಿವೇ, ನಮೋ ಓಷಧಿಭ್ಯ, ಎಷ್ಟು ಬಾ ಸ್ತೋತ್ರಗಳವೆಲ್ಲ ಗೊತ್ತು. ತಚ್ಚಮ್ಯೋ ರಾವಣೀ ಮಹೇ, ನಮಗೆ ಎಲ್ಲ ಮಂಗಲವನ್ನು ಉಂಟು ಮಾಡಲಿ ದೇವತೆಗಳು. ಜಾತವೇದಸೆ ಸುರವಾಮ ಸೋಮ, ಪರಶುರಾಮ ದೇವರೇ, ದುರ್ಗಾದೇವಿಯೇ, ನಮ್ಮನ್ನ ನೀವು ಎಲ್ಲಾ ದಿಕ್ಕಿನಿಂದ ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಇಷ್ಟೆಲ್ಲ ಭದ್ರತೆಯ ಪ್ರಾರ್ಥನೆ ಮಾಡಿದ ಮೇಲೆ ಅದ್ರ ಮಹತ್ವ ನಮಗೆ ಗೊತ್ತಾದ ಮೇಲೆ ನಮಗೆ ಎಷ್ಟು ದುಃಖ, ಅಯ್ಯೋ ಇಷ್ಟು ಸನ್ಯಾನೆ ಮಾಡಲೇ ಇಲ್ವಾ ನಾವೀಗ, ಎಷ್ಟು ಕಳ್ಕೊಂಡ್ಬಿಟ್ಟೇವೆ ಅಂತ ನಮಗೆ ಗೊತ್ತಾಗುತ್ತೆ. ಇಷ್ಟು ಮಕ್ಕಳು ಸನ್ಯಾನೆ ಮಾಡಬೇಡಿ ಅಂತ ಹೇಳಿರ್ತಾರಲ್ಲ ತಾಯಿಯಂದಿರು, ಅವ್ರ ಜೀವನ ಎಷ್ಟು ಹಾಡು ಮಾಡಿದ್ದಾರೆ ಲೆಕ್ಕ ಹಾಕಿ. ಈಗ ಎಂಥ ಜೀವನ ಬರ್ತಿತ್ತು, ಅದನ್ನು ಕಳ್ಕೊಂಡ್ಬಿಟ್ಟಾಗ ಆಯ್ತೋ ಇಲ್ಲ. ಈಗ ಇವತ್ತು ಅರ್ಥ ಮಾಡ್ಕೋಬೇಕು, ಸನ್ಯಾನೆ ಮಾಡಿ ಮಕ್ಕಳೇ ಅಂತ ಹೇಳಿದರೆ ಇಷ್ಟು ದೇವತೆಗಳ ಹಿರಿಯರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಅರ್ಥ. ಅದಕ್ಕೆ ಧ್ಯಾನ ಯಾತಕ್ಕೆ ದೊಡ್ಡದು ಅಂತ ತಿಳ್ಕೊಂಡು ಉಪನಯನ ಮಾಡಿ ಉಪನಯನ ಗಲಾಟೆ ಮಾಡೋದು, ಆಮೇಲೆ ಸಂಧ್ಯಾವನ್ನೆಲ್ಲ ತೊಡ ಏನು ಉಪಯೋಗ ಅದರಿಂದ. ಉಪನಯನ ಮಾಡಿದ ದಿವಸದಿಂದ ಸಂಧ್ಯಾವನ್ನ ಶುರುವಾಗಬೇಕು. ಉಪನಯನ ಆಯ್ತಾ ಇಲ್ಲ ಸಂಧ್ಯಾವನ್ನೇ ಪ್ರಾರಂಭ. ನಮ್ದು ಹಾಗಲ್ಲ, ಉಪನಯನ ಆಯ್ತಾ ಇಲ್ಲ ಅವತ್ತೇ ಕ್ಯಾನ್ಸಲ್, ಸೇಮ್ ಡೇ ಜನ್ಮದಲ್ಲೇ ಮತ್ತೆ ಮಾಡೋದಿಲ್ಲ. ಯಾನ ಮಗನ ಅಪ್ಪ ಬೈದಂತೆ, ಅವನು ಕೇಳಿದಂತೆ ಅಪ್ಪನ, ಅಪ್ಪ ನಮ್ಮ ಗೋತ್ರ ಯಾವುದು ಅಂತ ಕೇಳ್ತಾನೆ. ಯಾಕೋ ಮೊನ್ನೆ ಉಪನಯನ ಆಗಿ ನೆನಪಿಲ್ಲ ಅಂತ ಕೇಳ್ತಾನೆ. ಇಲ್ಲಪ್ಪ ಮರ್ತು ಬಿಟ್ಟೆ ಅಂತ ಹೇಳ್ತಾನೆ. ದಡ್ಡ ಮೊನ್ನೆ ಉಪನಯನ ಆಗಿದೆ, ಇವತ್ತೇನೆ ಮರ್ತು ಬಿಟ್ಟಿದ್ದೀಯಾ, ನನಗೆ ಉಪನಯನ ಆಗಿ 30 ವರ್ಷ ಆಯ್ತು, ನನಗೆ ಜ್ಞಾಪಕ ಇರಬೇಕು ಅಂತ ಕೇಳಿದ್ರು ಪಾಪ. ಅವತ್ತೇ ನಾನು ಬಿಟ್ಟೆ ಅಂತ ಅರ್ಥ. ನೀನು 2 ದಿವಸ ಬಿಟ್ಟು 30 ವರ್ಷ ಆಯ್ತು ಬಿಟ್ಟದ, ನನಗೆ ಜ್ಞಾಪಕ ಇರುತ್ತೆ ಅಂತ ಮಗ ನೋಡಿದ್ ಬಿಡೋ ಜೋರಾಗಿ. ಈ ಸ್ಥಿತಿ ಆದ್ರೆ ಗತಿ ಏನಾಗ್ಬೇಕು ಅದಕ್ಕೆ? ಇನ್ಫ್ಯಾಕ್ಟ್ ಪ್ರಾಕ್ಟೀಸ್ ಜಾಸ್ತಿ ಅವನಿಗಾಗಿರ್ಬೇಕು ಇವನಿಗಾಗಬೇಕು, ಅಂದ್ರೆ ಮಾಡಿದ ದಿವಸನೇ ಮರ್ತಿದ್ದಾನೆ ಅಂತ ಹೇಳೋದು ಸಾಕ್ಷಿ. ಅದ್ರ ಸಂಧ್ಯಾ ಒಂದೇ ಎಂಬುದು ಏನಾಯ್ತು ಈಗ, ಮುಂಜೆ ಎಂಬುದು ವೇಸ್ಟ್ ಆಯ್ತು. ಉಪನಯನ ವೇಸ್ಟ್, ಹೇಗೆ ಉಪನಯನ ಸಂಧ್ಯಾ ಒಂದೇ ಮಾಡದೆ ಹೋದ್ರೆ ವೇಸ್ಟ್, ಗಾಯತ್ರಿ ಮಾಡದೆ ಹೋದ್ರೆ ವೇಸ್ಟ್, ಧ್ಯಾನ ಮಾಡದೆ ಹೋದ್ರೆ ವೇಸ್ಟ್ ಆಗ್ತದೆ. ಆದ್ರಿಂದ ಪ್ರತಿ ಯಾವುದೇ ಒಂದು ಗಾಯತ್ರಿ ಮಂತ್ರ, ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ, ಧ್ಯಾನ ಇಲ್ಲದವರು ಒಂದು ಮಂತ್ರ ಹೇಳಾಗಿದೆ. ಎಲ್ಲ ಮಂತ್ರಗಳು ಧ್ಯಾನ ಮಿನಿಮಮ್ ಅದು ಹೇಳಲೇಬೇಕಾದ. ಅದನ್ನು ಮಾಡಿ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮ ಫಲ ತ್ಯಾಗ. ಧ್ಯಾನದ ಫಲ ಏನು? ಕರ್ಮ ಫಲ ತ್ಯಾಗ ಮಾಡಕ್ ಬರುತ್ತ. ಧ್ಯಾನ ಮಾಡಕ್ಕೆ ಅವನು ಕೂಡ್ತಾನೋ ಅವನಿಗೆ ಕರ್ಮ ಫಲದ ಆಸೆ ಬರೋದಿಲ್ಲ ಅವನಿಗೆ. ಯಾಕೆ ಗೊತ್ತೇನು? ಧ್ಯಾನದ ಫಲಕ್ಕೆ ಕರ್ಮಫಲದ ಆಸೆ ಬರೋದಿಲ್ಲ. ಯಾಕೆ ಜನಕ್ಕೆ ಅರ್ಥ ಆಗೋದಿಲ್ಲ. ಧ್ಯಾನ ಅಂದ್ರೆ ಏನು ಗೊತ್ತೇನು? ದೇವತೆಗಳನ್ನ ಸಾಕ್ಷಾತ್ಕಾರ ಮಾಡ್ತಕ್ಕಂಥ ಪ್ರೊಸೀಜರ್ ಅದು. ಅದನ್ನ ಮಾಡ್ತಾ ಕೂತಾಗ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ ಅವನಿಗೆ, ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಯಾಜ ಉಪಯಾಜ ಅಣ್ಣ ತಮ್ಮಂದಿರು ಮಹಾಭಾರತ ಕಾಲದೊಳಗೆ ಭಾರಿ ದೊಡ್ಡ ಪುರೋಹಿತರು, ಅಪರೋಕ್ಷ ಜ್ಞಾನಿಗಳು. ದ್ರುಪದ ರಾಜ ಯೋಚನೆ ಮಾಡ್ದ, ನನಗೆ ದ್ರೋಣರಿಂದ ಅವಮಾನವಾಗಿದೆ, ಅವ್ರನ್ನ ಕೊಲ್ಲೋ ಮಗ ಬೇಕು ನನಗೆ. ಅರ್ಜುನನಿಂದ ಉಪಕಾರ ಆಗಿದೆ, ಅವನಿಗೆ ಕೊಂಡಪ್ಪ ಮಗಳು ಬೇಕು. ಯಾರನ್ನಾರು ಹಿಡಿದು ಯಜ್ಞ ಮಾಡಿಸ್ಬೇಕು. ಆ ಯೋಚನೆ ಮಾಡ್ದ, ಇವತ್ತು ನಾನು ಮಕ್ಕಳನ್ನು ಪಡೆದು ಅವರು ದೊಡ್ಡವರಾಗಿ ನನ್ನ ಮದುವೆ ಮಾಡೋದು ಯಾವಾಗ, ಅವನು ದ್ರೋಣರು ಕೊಲ್ಲೋದು ಯಾವಾಗ, ಅದು ಸಾಧ್ಯ ಇಲ್ಲ. ಅದಕ್ಕೆ ಬೇಗ ಮಕ್ಕಳಾಗಬೇಕು ಅಂತ ಯೋಚನೆ ಮಾಡಿಬಿಟ್ಟು ಸೀದಾ ಹತ್ತ ಪುರೋಹಿತರು ಯಾರು ಅಂತ ಯೋಚನೆ ಮಾಡಿ. ಆಗಿನ ಕಾಲಕ್ಕೆ ಅಂತಹ ಪುರೋಹಿತರು ಯಾರು? ಸಿದ್ಧಿ ಬರಬೇಕು ಫಾಸ್ಟೆಸ್ಟ್, ಒಳ್ಳೆ ಅರ್ಜೆಂಟ್ ಹೋಗ್ಬೇಕಾದ್ರೆ ಬೆಸ್ಟ್ ಡ್ರೈವರ್ ಹುಡುಕ್ತಾನಲ್ಲ ಆ ಟೈಪ್, ಫಾಸ್ಟ್ ಆಗಿ ಹೋದ್ರೆ ಸೇಫ್ ಆಗಿ ಹೋಗಿರ್ಬೇಕು ಆ ಥರ. ಅದಕ್ಕೆ ಅತಿ ದೊಡ್ಡ ಪುರೋಹಿತರು ಯಾರು ಅಂತ ಹುಡುಕಿದ. ಯಾಜ ಮತ್ತು ಉಪಯಾಜ ದೊಡ್ಡ ಪುರೋಹಿತರು ಆಗಿನ ಕಾಲಕ್ಕೆ. ಅಣ್ಣ ತಮ್ಮ ಅವ್ರಿಗೆ ಹೋದ್ರು, ಹೋಗಿ ಕೇಳ್ಕೊಂಡ ಸ್ವಾಮಿ ಹೀಗೆ ನನ್ನ ಉದ್ದೇಶ ಇದೆ, ನೀವು ಬರಬೇಕು ಯಾಗ ಮಾಡಬೇಕು ಅಂತ ಕೇಳಿದರೆ ಅವ್ರು ಅಂದ್ರಂತೆ ನಾನು ಬರೋದಿಲ್ಲ ಅಂತ ಹೇಳಿ. ಇವತ್ತು ಯಾರು ಅಂತಾರೆ ಲೆಕ್ಕ ಹಾಕಿ ಹೋಮ ಮಾಡ್ಲಿಕ್ಕಂದ್ರೆ ನಡಿ, ಇವತ್ತೇ ಮಾಡಬೇಕಾದ್ರೆ ದೊಡ್ಡಬಿಡ್ತು, ಅಮಾವಾಸ್ಯ ಬೇಕಾದ್ರಾಗಲಿ ಮಂಗಳವಾರ ಆಗಲಿ ಸಾಯಂಕಾಲ ನಡಿ, ಇನ್ನೊಬ್ಬರ ಎಲ್ಲಿ ಹೋಗ್ತಾರಂತ ಭಯ ನಮಗೆ, ಇವತ್ತೇ ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ಬರೋದಿಲ್ಲ ಅಂತ. ನೋ, ಎಷ್ಟು ಡಿಫರೆನ್ಸ್ ಇದೆ, ಇವತ್ತು ಬರೋದಿಲ್ಲ ಅಲ್ಲ ಕರೆದ ಮೇಲೆ ಮತ್ತೆ ಬಿಡೋದಿಲ್ಲ, ಅವ್ರು ಜನ್ಮಪೂರ್ತಿ ಕಾಡ್ತಾರೆ ಆ ರೀತಿ ಕೂತು ಬಿಡ್ತಾರೆ. ಅವತ್ತು ಬರ್ತಾರೆ ಜನ್ಮಪೂರ್ತಿ ಕಾಡ್ತಾರೆ, ಇದ್ದದ್ದು ಕಿತ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಅವ್ರು ಹೇಳಿ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ಅವರು ಧ್ಯಾನ ಮಾಡ್ತದ ಯೋಗಿಗಳವರು, ಧ್ಯಾನ ಮಾಡಿದ ದೊಡ್ಡ ಕೆಲಸ ಬಿಟ್ಟು ನಿಮ್ಮ ಹತ್ರ ಯಾಕೆ ಬರಲಿ ನಾನು ಅಂತ ಕೇಳ್ತಾರೆ. ನೋಡಿದ್ರೆ ಜ್ಞಾನ ಉಪಯೋಗ ಮಾಡ್ಕೊಂಡಿದ್ದಾರೆ ಅವ್ರಿಗೆ, ಜ್ಞಾನವನ್ನು ಧ್ಯಾನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇದು ನೋಡಕ್ ಬರ್ತಾ ಇಲ್ಲ ನಮಗೆ. ಟಿವಿ ನೋಡ್ತಾ ಕೂತಿರ್ತಾನೆ, ಯಾರಾದ್ರು ಕರೆದ ಕಿವಿನೇ ಕೇಳಿಸೋದಿಲ್ಲ. ಹೊಸ್ಟವನಿ ಎಷ್ಟದನ್ನ ಹೇಳ್ತಿರ್ತಾರೆ, ಈ ಟಿವಿ ಬಂದಾಗಿನಿಂದ ಈ ಬಿಪಿ ಗಿಪಿ ಜಾಸ್ತಿ ಆಗ್ತಿದೆ ಜನಗಳಿಗೆ, ಅದು ವೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ವೇಟ್ ಕೂಡ ದೇಹದ ಜಾಸ್ತಿ ಆಗ್ತಾ ಇದೆ, ಜ್ಞಾನದ ವೇಟ್ ಅಲ್ಲ, ದೇಹದ ವೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಯಾಕೆ ಗೊತ್ತೇನು? ಟಿವಿ ನೋಡ್ಕೋತಾ ತಿಂಡಿ ತಿಂತಾರೆ, ಟಿವಿ ನೋಡ್ತಾ ಊಟ ಮಾಡ್ತಾರೆ. ಎಷ್ಟು ಊಟ ಮಾಡಿದ್ರೆ ಗೊತ್ತಾಗೋದಿಲ್ಲ ಅವರಿಗೆ, ಗಮನ ತಿಂತಿರ್ತಾರೆ, ಆ ಕಡೆ ಗಮನ ಇರ್ತದೆ. ಏನಾಯ್ತು ಅದರಿಂದ? ಸಿಕ್ಕಾಬಟ್ಟೆ ತಿಂದು ದೊಡ್ಡವರು ದಪ್ಪ ಆಗಿಬಿಡ್ತಾರೆ, ಆ ತರ ಆಗಿಬಿಡ್ತಾರೆ. ಮೊದಲಿಗೆ ಇದಕ್ಕೆ ಡಿಫ್ರೆನ್ಸ್ ಅದು ಅಂತ ತಾತ್ಪರ್ಯ ಇಷ್ಟೇನೆ. ನಾವು ಆ ಕಡೆ ಟಿವಿ ನೋಡಬೇಕಾದ್ರೆ ಲೌಕಿಕ ಸೀನ್ ನೋಡೇ ನಾವು ಈ ರೀತಿ ಮೈ ಮರೆಯೋದಾದರೆ, ಇನ್ನು ಅರ್ಜುನ ಕಂಡ ವಿಶ್ವರೂಪದಂತ ಚಿತ್ರ ನಮ್ಮ ಎದುರಿಗಿದ್ರೆ ಏನಿದ್ರು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಏನಿದ್ರು ಬೇಕಿಲ್ಲ, ಅವಾಗ ಮೊದಲ ಕಡೆ ಹೋಗು ಫಸ್ಟ್, ಏನಾದ್ರು ತಗೊಂಡೋಗು. ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತಿ. ಮಿಥಿಲಾಪಟ್ಟಣ ಬೆಂಕಿ ಬಿದ್ದಿದೆ ಸುದ್ದಿ ಬಂದ್ರೆ ಜನಕರಾಜೇಂದ್ರಂತೆ ಏನಾದ್ರು ಮಾಡ್ಕೊಳ್ಳಿ, ನಾನಂತೂ ಭಾಗವತ ಕೇಳೋದು ಬಿಟ್ಟು ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ? ಆ ತರ ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ಅದರ ಫಲ ಕಾಣಿಸ್ತದೆ. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ನಾ ಜ್ಞಾನ ಏನ್ ಮಾಡ್ತೇವೆ ಗೊತ್ತೇನು? ಎನ್ಕ್ಯಾಶ್ ಮಾಡ್ಬಿಟ್ಟು ಟ್ರೈ ಮಾಡ್ತೇನೆ. ನಾನು ನಾನು ಎನ್ಕ್ಯಾಶ್ ಮಾಡ್ಕೊಂಡೆ, ತಪ್ಪು. ನಾನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಏನಾಗಿ ಧ್ಯಾನವನ್ನಾಗಿ ಎನ್ಕ್ಯಾಶ್ ಮಾಡ್ಕೋಬೇಕೆ ಹೊರತು ಬೇರೆ ಅಂತ. ಪರೀಕ್ಷೆಗೆ ಹೋಗ್ತಾ ಇರ್ತಾರೆ, MBBS ಫೈನಲ್ ಇಯರ್ ಪರೀಕ್ಷೆಗೆ ಹೋಗ್ತಾ ಇರ್ತಾರೆ, ಯಾರೋ ಬರ್ತಾರೆ, ಒಂದು 10,000 ಕೊಡ್ತೀನಿ ಬಂದ್ಬಿಡ್ತೀಯ ಅಂತ ಕೇಳಿದ್ರೆ ಏನು ಕೊಟ್ಟರು ಬರೋದಿಲ್ಲ. ಈ ಕೊಟ್ಟರೆ 10,000 ಕೊಡ್ತೀಯ ಅಷ್ಟೇ, ನಾನು ಪರೀಕ್ಷೆ ಪಾಸ್ ಆದ್ರೆ ಜನ್ಮ ಪೂರ್ತಿ ದುಡಿತಾ ತಿಂಗಳು ತಿಂಗಳಿಗೆ ಬರ್ತಾ ಇರ್ತೇನೆ ನಾನು. ಈಗ 10,000 ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಪರೀಕ್ಷೆ ಕಳ್ಕೊಳ್ಳ, ಈಗ ಸಾಧ್ಯ ಇಲ್ಲ. ಓದ್ದೊಂದು ಪರೀಕ್ಷೆ ಕೊಡೋದೇ ಹೇಗೋ, ನಾನೇ ಅದನ್ನು ಧ್ಯಾನ ಮಾಡೋದು ಹಾಗೆ. ಅದಕ್ಕೆ ಒಳ್ಳೊಳ್ಳೆ ಜ್ಞಾನಿಗಳು ನಮ್ಮ ಕಣ್ಣಿಗೆ ಸುಲಭ ಸಿಗೋದಿಲ್ಲ ಅಂತ ಟೀಕಾರಾಯರು ಬರೀತಾರೆ. ಸಿದ್ಧಾನಾಮಪಿ ಉದಾಸೀನಾನಾಂ ದರ್ಶನಾತ್ ಅಂತ ಕರೀತಾರೆ. ಜ್ಞಾನ ಬಂದ ಬಹಳ ಜನಗಳ ಹತ್ರ ಮಿಂಗಲಾಕ ಇಷ್ಟಪಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆಂದ್ರೆ ನಾವು ಧ್ಯಾನ ಮಾಡ್ಕೊಂಡಿರ್ತೇವೆ ಆರಾಮವಾಗಿ, ಅವ್ರು ಯಾವಾಗ ಎಂಗೇಜ್ ಆಗ್ತಾರೆ ಅಂತ ಕೇಳಿದ್ರೆ ಆ ಧ್ಯಾನದ ಪದ ಇಲ್ಲಿ ಬರೋದ್ರೆ ಎಂಗೇಜ್ ಆಗ್ತಾರೆ. ಯಾವಾಗಲೂ ಪಾಠ ಪ್ರವಚನಗಳ ವೈಶಿಷ್ಟ್ಯ ಏನು ಗೊತ್ತೇನು? ಈಕ್ವಲೆಂಟ್ ಧ್ಯಾನ ಅಂತ ಕರೀತಾರೆ. ಈಕ್ವಲೆಂಟ್ ಧ್ಯಾನ, ನಮ್ಮನೆ ಸುಮ್ಮನೆ ಬಂದೋಗಿ ನನಗಾಗೋದಿಲ್ಲ ಮುಗಿದೋಯ್ತಾರೆ, ಪ್ರವಚನ ಮಾಡಿ ಆಗಿದ್ರೆ ಬರ್ತೇನೆ, ಯಾತಕ್ಕೆ ಉಪಯೋಗಕ್ಕೆ ಬರುತ್ತಾದ್ರೆ? ಏನು ಓದಿರ್ತಾನೆ ಇನ್ನೊಂದ್ಸಲ ಜ್ಞಾಪಕ ಮಾಡ್ಕೊಳಕ್ ಬರುತ್ತಲ್ಲ ಅದಕ್ಕೆ ನಾನು ಬರ್ತೇನೆ. ಈ ಮಾತು ಅರ್ಥ ಮಾಡ್ಕೊಂಡು ಬಿಟ್ರೆ ಜ್ಞಾನಿ ಆದವನ ಇನ್ವಾಲ್ವ್ಮೆಂಟ್ ಇರೋ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ, ಅವೆರಡರ ಹೊರತು ಇನ್ಯಾವ ಕೆಲಸಕ್ಕೂ ಜ್ಞಾನಿ ಆದವನು ಹೋಗೋದಿಲ್ಲ ಅಂತ ಹೇಳಿ. ಇದು ಸಿದ್ಧಾಂತ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಅದರಿಂದನೇ ಧ್ಯಾನಾತ್ ಕರ್ಮಫಲ ತ್ಯಾಗ, ಆ ಧ್ಯಾನದ ಹಂತ ತಲುಪಿದ ಮೇಲೆ ಅವನು ಏನು ಕೊಟ್ಟರು ಬೇಡ ಅಂತ ಹೇಳಿದ್ದಾರೆ. ರೈಕ್ವರ ಹತ್ರ ಜ್ಞಾನಶ್ರುತಿ ರಾಜ ಬಂದ, ಎಷ್ಟು ಕೊಡ್ತಾನೆ ಗೊತ್ತಾ ಅವನಿಗೆ? ಏನ್ ಬೇಕು ಸ್ವಾಮಿ ತಗೊಳ್ಳಿ, ನಿಮಗೆ ಕುದುರೆಗಳು ಬೇಕಾ, ಆನೆಗಳು ಬೇಕಾ, ಚಿನ್ನದ ರಥಗಳು ಬೇಕಾ, ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೇನೆ, ಏನ್ ಬೇಕು ತಗೊಳ್ಳಿ, ರಾಜ್ಯನೇ ಕೊಡ್ತೇನೆ ಅಂದ್ರೆ ಮೊದಲು ವಾಪಸ್ ತಗೊಂಡೋಗು ಅಂತ ಹೇಳಿ. ನನಗೆ ಯಾವ್ದು ಬೇಕಿಲ್ಲ, ಯಾವ್ದು ಬೇಕಿಲ್ಲ, ನನಗೆ ಯಾಕೆ ಗೊತ್ತೇನು, ಇದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಿದ್ದೇನೆ ಅಂತ ಹೇಳ್ತಾರ. ಈ ಜ್ಞಾನದಿಂದ ನಾನು ಧ್ಯಾನಕ್ಕೆ ಕೂಡ್ತೇನಲ್ಲ, ನನಗೆ ಎಷ್ಟು ಆನಂದವಾಗುತ್ತೆ ಗೊತ್ತಾ, ನನಗೆ ಯಾವುದು ಬೇಕಿಲ್ಲ ಅಂತ ಹೇಳಿ. ನಮ್ಗೆ ಈ ಭಗವದ್ಗೀತೆ ಮಾತು ಗೊತ್ತಾಗುತ್ತೆ. ಧ್ಯಾನದ ಹಂತ ನಮಗೆ ಜ್ಞಾನದ ಹಂತನೇ ರೀಚ್ ಆಗಿಲ್ಲ, ಅಜಾತಕ್ಕೆ ಅಭ್ಯಾಸ ಅಂತಾನೇ ರೀಚ್ ಆಗಿಲ್ಲ ಫಸ್ಟ್. ನೆಕ್ಸ್ಟ್ ಜ್ಞಾನದ ಹಂತ, ಆಮೇಲೆ ಧ್ಯಾನ, ಆಮೇಲೆ ಸರ್ವಕರ್ಮ ಫಲತ್ಯಾಗ. ಇಷ್ಟೆಲ್ಲ ಮಾಡಿ ಏನ್ ನಿಮಗೆ ಬಂತು? ನಮಗೆ ಫಲತ್ಯಾಗ ಮಾಡಿದ್ರೆ ಏನ್ರಿ ಗತಿ ಅಂದ್ರೆ ತ್ಯಾಗ ಶಾಂತಿರ ಅನಂತರಂ. ಯಾವಾಗ ತ್ಯಾಗ ಮಾಡ್ತೀರೋ ಅವಾಗ ನಿಮಗೆ ಎಷ್ಟು ಸಮಾಧಾನ ಸಿಗ್ತದೆ ನೋಡಿ ಅಂತ ಹೇಳಿದ. ತ್ಯಾಗ ಮಾಡಿದವನಿಗೆ ಸಿಗೋ ಸಮಾಧಾನ ಭೋಗ ಮಾಡಿದವನಿಗೆ ಸಿಗೋದಿಲ್ಲ, ಇದು ಅರ್ಥ. ಇದೆ ತ್ಯಾಗ ಮಾಡಿದವನಿಗೆ ಸಿಗೋ ಸಮಾಧಾನ ಭೋಗ ಮಾಡಿದವನಿಗೆ ಏನು ಮಾಡಿದ್ರು ಸಿಗೋದಿಲ್ಲ. ತ್ಯಾಗಾತ್ ಶಾಂತಿರ ಅನಂತರಂ, ನಾವು ತಿಳ್ಕೊಂಡಿರೋದು ಭೋಗಾತ್ ಶಾಂತಿರ ಅನಂತರಂ ಅಂತೆ. ಭೋಗಾತ್ ಅಶಾಂತಿ, ತ್ಯಾಗಾತ್ ಶಾಂತಿ. ಭೋಗದಿಂದ ಅಶಾಂತಿ, ತ್ಯಾಗದಿಂದ ಶಾಂತಿ. ಆದ್ದರಿಂದ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ತುಂಬಾ ದೃಷ್ಟಾಂತ ಕೊಟ್ಟಿದೆ. ಯಾರು ಹಸಿವು ಅಂತ ದುಃಖ ಪಡ್ಕೊಂಡು ಬರ್ತಾನೆ, ನೀರು ಅಂತ ಕೇಳ್ತಾನೆ. ನಮಗೆ ಹಸಿವೆ ಆಗಿದೆ, ನಮಗೂ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ನಮ್ಮಲ್ಲಿ ನೀರು ಇದೆ, ಅನ್ನ ಇದೆ, ತಿನ್ನಕ್ಕೆ ಕೂತಿರ್ತೇವೆ, ಅವ್ನು ಬಂದು ಕೇಳ್ತಾನೆ. ನಾವು ಏನ್ ಮಾಡ್ತೇವೆ ಆಗ? ಸವನ ಕೊಡೋದಿಲ್ಲ, ವಿಚಾರ ಬೇರೆ ಕೊಡೋದಿಲ್ಲ, ತಿಂದ್ಬಿಡ್ತೇವೆ, ನಮಗೆ ಖುಷಿ ಆಯ್ತು, ಪೀಡೆ ಹೋಗ್ಬಿಡ್ತು ಅಂದ್ಬಿಡ್ತೇವೆ. ಅದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಆ ರೀತಿ ಮಾಡೋ ಮುಂಚೆ ಅವನು ಕೊಟ್ಟುಬಿಡಿ ನೋಡೋಣ, ಅವನಿಗೆ ನೀರು ಕೊಟ್ಟುಬಿಡಿ, ಅವನಿಗೆ ಅನ್ನ ಕೊಟ್ಬಿಡಿ, ನಮ್ಗೆ ಉಳಿಯೋದಿಲ್ಲ ಅಂತ ತಿಳ್ಕೊಂಬೋಣ, ಕೊಟ್ಟುಬಿಡಿ. ಸ್ವಲ್ಪ ನಮ್ಗೆ ಸಂಕಟ ಆಗುತ್ತಾಗ, ನಮ್ಗೆ ಹಸಿವಾಗಿತ್ತು ಅನ್ನ ಇಲ್ಲ, ನೀರಾಗಿ ಬಾಯಾರಿಕೆ ಆಗಿತ್ತು ನೀರಿಲ್ಲ, ಸ್ವಲ್ಪ ಬೇಜಾರಾಗತ್ತೆ. ಆದ್ರೆ ಅವನು ಕುಡಿತಾನಲ್ಲ, ಅವನು ತಿಂದು ಹೋಗ್ಬಿಡ್ತಾನಲ್ಲ, ಅವನು ಎಂಜಾಯ್ ಮಾಡ್ತಾನಲ್ಲ, ಅದನ್ನ ನೋಡ್ತಾನಲ್ಲ, ಇವನೀಗ ಆ ಸೀನ್ ಇರುತ್ತಲ್ಲ, ಆ ಎಂಜಾಯ್ಮೆಂಟ್ ಏನ್ ಮಾಡಿದ್ರು ಬರೋದಿಲ್ಲ. ಅವನು ತೃಪ್ತಿಯಿಂದ ನೀ ಕೊಟ್ಟ ನೀರು ಕುಡದ, ತೃಪ್ತಿಯಿಂದ ಕೊಟ್ಟ ಅನ್ನ ತಿಂದ, ಹಬ್ಬ ಚೆನ್ನಾಗಿತ್ತು ಅಂತ ಹೇಳಿದ, ಆಗ ನಮಗೇನು ಸಂತೋಷ ಆಗ್ತದೆ? ಆ ಸಂತೋಷ ನಾವು ತಿಂದ್ರೆ ದೇವರಾಣಿ ಆಗೋದಿಲ್ಲ ಅಂತ ಹೇಳಿದ. ಇನ್ನೊಬ್ಬರು ತಿಂದಾಗ ನಮಗೆ ನಾವು ಏನು ಎಂಜಾಯ್, ಅದು ನಾವು ಕೊಟ್ಟ ಪದಾರ್ಥ ಅನ್ನೋ ತಿಂದು ಅಕ್ಸೆಪ್ಟ್ ಮಾಡದ ಅಂತ ಕೇಳಿದರೆ ಅದಕ್ಕಿಂತ ಆನಂದದ ಒಂದು ರೀತಿನೇ ಇಲ್ಲ ಅಂತ ಹೇಳಿದ. ಆಗ ಜ್ಞಾನಿಗಳು ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದ್ರೆ, ಒಂದೆರಡು ಸತಿ ಮಾಡಿಬಿಡಿ, ಆಮೇಲೆ ಬಿಡ್ಲಕ್ಕೆ ಬರೋದೇ ಇಲ್ಲ, ಅದ್ರ ಅಭ್ಯಾಸ ಆಗಿಬಿಡುತ್ತೆ. ಹಾಗೆ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿರ್ತಾ ಇತ್ತು, ಊಟ ಕೂತ ಕಾಲಕ್ಕೆ ಯಾರಾದ್ರು ಬಂದ್ರೆ ಕೊನೆಯ ಸ್ವಲ್ಪ ಕೂತಿರುತ್ತೆ, ಮನೆ ಹೆಂಗಸರು ಕೂಡದೆ ಕೊನೆಗೆ ಹಿಂದಿನ ಕಾಲದ ಪದ್ಧತಿ. ಇವಾಗ ಸಾಮಾನ್ಯ ಫಸ್ಟೇ ಅಡಿಗೆ ಮಾಡ್ಬೇಕಾದ್ರೆ ಮುದೋಗ್ಬಿಟ್ಟಿರುತ್ತೆ, ಚಿಕ್ಕ ಅರ್ಧ ಕಾಲದ ಆಗೋಗ್ಬಿಟ್ಟಿರುತ್ತೆ, ಇದು ಅದರ ಜೊತೆ ಅದೊಂದು ಚೆನ್ನ ನೋಡೋತ್ತಿ ಮುದೋಗಿರುತ್ತೆ, ಕೊನೆಗೆ ಅವ್ರು ಕೂಡೋದು ಅಟಕ್ಕೆ ಯಾರಾಗ ಗೆಸ್ಟ್ ಬರೋದು, ಅದು ಹಳ್ಳಿಗಳು ಸಾಮಾನ್ಯವಾಗಿ. ಆವತ್ತು ಮತ್ತೆ ಇವತ್ತಿನಂತೆ ಚಕ್ಕ ಸ್ವಿಚ್ ಹಾಕಿ ಅಡಿಗೆ ಮಾಡಲಿಕ್ಕೆ ಬರ್ತಿರ್ಲಿಲ್ಲ, ಮತ್ತೆ ಒಳಗೊತ್ತಿ ಎಲ್ಲ ಮಾಡಬೇಕು. ಅಂತ ಹೊತ್ತಿನಲ್ಲಿ ಅವ್ರು ಬಂದ್ರೆ ಸ್ವಲ್ಪ ಬೇಜಾರಾಗ್ತಿದ್ದಿಲ್ಲ ಅವ್ರಿಗೆ, ತಕ್ಷಣ ಊಟ ಬಿಡೋದು ಅವ್ರಿಗೆ ಹಾಕ್ಬಿಡೋದೇ ಕೆಲಸ, ತಕ್ಷಣ ಹಾಕ್ಬಿಡೋದು. ಯಾಕೆ? ಅವ್ರಿಗೆ ಅವ್ರು ಕೊಟ್ರೆ ಅವ್ರು ಅನ್ಕೋತಾರೆ, ಅವ್ರು ಎಷ್ಟೇ ಇರ್ತಾರೆ ಗೊತ್ತೇನೆ, ಕೆಲವ್ರು ಅನ್ಕೋತಾರೆ ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟ ಇವನು, ಮೊದಲೇ ಊಟ ಮಾಡಿ ಎಷ್ಟು ಚೆನ್ನಾಗಿರ್ತಾರೆ ಅವ್ರು, ಆ ಥರ ಯೋಚನೆ ಮಾಡಿ, ಮೊದಲೇ ಊಟ ಮಾಡಿಬಿಟ್ಟಿದ್ದು ನಿಶ್ಚಿಂತೆ ಆಗಿರ್ತಿತ್ತು, ಬಂದ್ಬಿಟ್ಟ ಸಿಕ್ಕಾಕೊಂಡ್ಬಿಟ್ಟು ತಿಳ್ಕೊಂಡ್ಬಿಡ್ತೆ. ಅವ್ರು ಹಾಗಂತಿದ್ದಿಲ್ಲ, ಸ್ವಲ್ಪ ತಡವೇ ಬಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂತಾರಪ್ಪ, ಸ್ವಲ್ಪ ತಡವೇ ಬಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಪಾಪ, ಅಡಿಗೆ ಮಾಡಿ ಹತ್ತಿದ್ದೆ ನಾವೀಗ ಅಷ್ಟೊತ್ತು ಕಾಯ್ಬೇಕಾಗ್ತಿತ್ತು ಪಾಪ. ಆದರೆ ಒಳ್ಳೆ ಟೈಮಿಗೆ ಬಂದ, ನಾವು ಉಪವಾಸ ಇರ್ಬೋದು, ಅವನೇ ಉಪವಾಸ ಇರಬೇಕು ನೋಡಿ. ಈ ತರ ಎಷ್ಟರ ನೋಡಿದ್ದೇನೆ ಗೊತ್ತಾ, ನಿಜವಾಗಲೂ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಹಣ್ಣು ಮುದುಕರು ಅಂತ ಜನಗಳಿಗೆ ಅಷ್ಟು ಖುಷಿ ಆಗ್ತಿತ್ತವೆ, ಅದು ನಿಜವಾದ ಜೀವನ. ಇವತ್ತ ವ್ಯಾಲ್ಯೂಸ್ ನಮಗಿಲ್ಲ. ಇವತ್ತು ಹೋದ ದುಡ್ದ ತಂದ ತಿಂದ ತಾನು ಎಂಜಾಯ್ ಮಾಡ, ಉಳಿದವ್ರು ಎಂಜಾಯ್ ಮಾಡಲಿಲ್ಲ, ಡಬಲ್ ಖುಷಿ ಅವರಿಗೆ, ತಾನು ಮಾಡಿದ್ದು ಅವ್ರು ಮಾಡಲಿಲ್ಲ ಅಂಬೋದರೆ ಜೊತೆ ಈ ರೀತಿಯ ಬದುಕು ಹೇಗೆ ಬದುಕಾಗ್ತದೆ? ನಮ್ಮಿಂದ ಏನಾದರೂ ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಬದುಕೇನು ಪ್ರಯೋಜನ ಅಂತ ಕೇಳುತ್ತೆ. ನೀನು ಬದುಕೋದನ್ನು ನೀನೇ ಮನುಷ್ಯನೇ ಕಲಿಬೇಕಾಗಿಲ್ಲ ಅಂತ ಹೇಳ್ತು ಸುಭಾಷಿತಕಾರ ಹೇಳ್ತಾನೆ. ನೀನು ಬದುಕೋದನ್ನು ಯಾರನ್ನು ಕಲಿಬೇಕಾದ್ರೆ ಪ್ರಾಣಿಗಳು ಸ್ಪಷ್ಟಾದ ಮಾಡೋದು ಕೆಲಸ, ತನ್ನಷ್ಟು ತಾನು ಬದುಕೋದು ಪ್ರಾಣಿಗಳಿಗೆ ಬರುತ್ತೆ, ಮನುಷ್ಯನಾಗಬೇಕಾಗಿಲ್ಲ ಅದಕ್ಕೆ. ಇನ್ನೊಬ್ಬನ ಬದುಕಿಸ್ಬೇಕು ಅಂತಿದ್ರೆ ಮನುಷ್ಯನಾಗಬೇಕು ಅಂತ ಹೇಳುತ್ತೆ. ಆದ್ರಿಂದ ತ್ಯಾಗ ಶಾಂತಿ ಅನಂತರ, ತ್ಯಾಗದಿಂದ ಶಾಂತಿ ಸಿಗ್ತದೆ. ಆಚಾರ ಹೇಳ್ತಾರೆ ಶಾಂತಿ ಅಂದ್ರೆ ಬರೀ ಮನಃಶಾಂತಿ ಅಂತ ಅರ್ಥ ಅಲ್ಲ, ಶಾಂತಿ ಅಂದ್ರೆ ಮೋಕ್ಷೋತ ನಿರ್ವಾಣಂ, ಶಾಂತಿ ಅಂದ್ರೆ ಮೋಕ್ಷ ಅಂತ ಅರ್ಥ. ಈ ಸ್ಟೇಜ್ ರೀಚ್ ಆದ್ರೆ ಮೋಕ್ಷ ಸಿಗೋದ್ರಿಂದ ಅದು ಫೈನಲ್ ಆದ್ರಿಂದ ಅಭ್ಯಾಸದಿಂದ ಮೋಕ್ಷದವರೆಗೆ ವಿವಿಧ ಹಂತಗಳನ್ನು ಕ್ರಾಸ್ ಮಾಡಬೇಕು ಅಂತ ಹೇಳ್ತಾರೆ. ಅಭ್ಯಾಸದಿಂದ ಮೋಕ್ಷದವರೆಗೆ ನಾವು ಹೋಗಬೇಕು. ಒಂದೊಂದು ಹಂತ ಮೇಲೆ ಹೋದಾಗಲೂ ಕೂಡ ಒಳ್ಳೆ ತೃಪ್ತಿ ಇರುತ್ತದೆ. ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಹೋದ ಎಷ್ಟು ಖುಷಿ ಇರ್ತದೆ ಆಗ್ಲೇನೆ, ಕಾಲೇಜ್ ಮುಗಿಸಿ ಇನ್ನೂ ಪಿಜಿಗೆ ಹೋದ ಎಷ್ಟು ಖುಷಿ ಆಗ್ತದೆ, ಬಿಕಾಸ್ ಒಂದು ಸೇಜ್ ಕ್ರಾಸ್ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು. ಅದಕ್ಕೆ ಅಭ್ಯಾಸ, ಜ್ಞಾನ, ಧ್ಯಾನ, ಸರ್ವಕರ್ಮ ಫಲತ್ಯಾಗ ಮತ್ತು ಶಾಂತಿ, ಈ ಅನೇಕ ಹಂತದಲ್ಲಿ ನಮ್ಮ ಜೀವನದಲ್ಲಿ ನಾವು ಮೇಲೆ ಹೋಗಿದ್ದನ್ನು ಕಾಣುತ್ತೇವೆ. ಬುಡದ ಬರದೇ ಇದ್ದವರು ಕೆಳಗಿರೋದನ್ನು ಹಾಗೆ ಕಾಣ್ತೇವೆ ಅಂತ ಹೇಳಿದ್ದೆ, ಹಾಗೆ ಕಾಣ್ತೇವೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಐದು ಹಂತನ ಗಲುಪಿಸಬೇಕು. ಅದರ ಅರ್ಥ ಏನಾಯ್ತಾಗ, ಅಭ್ಯಾಸ ಮಾಡಲಿಕ್ಕೆ ಬರಲಿಲ್ಲ ಹೀಗೆಲ್ಲ ಹೇಳಿದಿವೆಲ್ಲ, ಅಭ್ಯಾಸ ಮಾಡಲಿಕ್ಕೆ ಬರಲಿಲ್ಲ ಕರ್ಮ ಮಾಡಿ, ಅದು ಮಾಡಲಿಕ್ಕೆ ಬರಲಿಲ್ಲ ಸರ್ವಕಲ ತ್ಯಾಗ ಮಾಡಿ ಅಂದ್ರೆ ಅಲ್ಲಿಗೆ ಉಳ್ಕೊಂಡ್ಬಿಡಿ ಅಂತ ಅರ್ಥ ಅಲ್ಲ. ಮೇಲೆ ಜಾಗ ಇರೋದರಿಂದ ಸರ್ವಕರ್ಮ ಫಲತ್ಯಾಗ ಮಾಡ್ತಾ ಮಾಡ್ತಾ ಮಾಡ್ತಾ